ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ಅನೇಕ ಒಂದು ದಿವಸಗಳ ನಂತರ ದೇವರು ನಮಗೆ ಇನ್ನ ಒಂದು ದಿನದಲ್ಲಿ ಪ್ರಕಟಣೆ ಅಧ್ಯಯನ ನಾವು ಕಂಟಿನ್ಯೂ ಮಾಡೋಕ್ಕೆ ದೇವರು ನಮಗೆ ಅನುಗ್ರಹ ನೀಡಿದ್ದಾರೆ. ನಿನ್ನ ತಂದೆಯ ದೇವರಿಗೆ ಮತ್ತೆ ನಮ್ಮ ರಕ್ಷಕನಾಗಿರುವಂತಹ ಯೇಸು ಕ್ರಿಸ್ತನಿಗೆ ತುಂಬಾ ನಾವು ಕೃತಜ್ಞತೆ ಸ್ತೋತ್ರ ಧನ್ಯವಾದಗಳು ಸಲ್ಲಿಸಿದ್ದೀವಿ. ಸೊ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ಸೊ ಕಳೆದ ಒಂದು ನಾವು ಒಂದು ದಿನಗಳಲ್ಲಿ ನಾವು ನೋಡಿರುವಂತಹ ಒಂದು ಪ್ರಕಟಣೆಯಲ್ಲಿ ಇರುವಂತಹ ಒಂದು ಪಾಠ ಯಾವ್ದಪ್ಪ ಅಂತ ನೋಡ್ಬೇಕಾದ್ರೆ ಪ್ರಕಟಣೆ 14ನೇ ಅಧ್ಯಾಯದಲ್ಲಿ ಅನೇಕ ವಿಚಾರಗಳನ್ನ ಏನ್ ಮಾಡಿದ್ರಿ, ಮೊದಲು 1 ರಿಂದ 5 ವಚನದಲ್ಲಿ ನಾವ್ ಏನ್ ಮಾಡಿದ್ರಿ ಅನೇಕ ವಿಚಾರಗಳು ನೋಡಿದ್ರಿ. ಸೊ ನೋಡ್ಬೇಕಾದ್ರೆ ಮುಖ್ಯವಾಗಿ ಪ್ರಕಟಣೆ 14ನೇ ಅಧ್ಯಾಯದಲ್ಲಿ ಅಲ್ಲಿ ಎಂತಾರೆ ಯಜ್ಞದ ಒಂದು ಸಿಯೋನ್ ಪರ್ವತದ ಮೇಲೆ ಏನ್ರಿ 144,000 ಜನ ನಿಂತಿರೋದನ್ನ ನೋಡಿದನು. ಅವರ ನಿತ್ಯ ಮೇಲೆ ಹಣೆಯ ಮೇಲೆ ತಂದೆಯ ದೇವರ ಒಂದು ನಾಮವು ಮತ್ತೆ ಯಜ್ಞದ ಕುರಿಯಾದ ನಮ್ಮ ನಾಮವು ಬರೆಯಲ್ಪಟ್ಟಿತ್ತು ಅಂತಂಬಿಟ್ಟು ನೋಡಿದ್ರಿ. ಸೊ ಅದು ಏನಪ್ಪ ಬರೆಯಲ್ಪಟ್ಟಿರೋದು ಅವರು ಹಣೆ ಮೇಲೆ ಅಂತ ನೋಡ್ಬೇಕಾದ್ರೆ ಅದು ತಂದೆಯ ದೇವರ ಒಂದು ಗುಣಲಕ್ಷಣಗಳು, ನಮ್ಮ ರಕ್ಷಕನಾಗಿರುತ್ತ ಯೇಸು ಕೃಷ್ಣ ಒಂದು ಗುಣಲಕ್ಷಣಗಳು ಹೇಗೆ ಅವರ ನೆತ್ತಿಯಲ್ಲಿ ಅಂತಂದ್ರೆ ಅವರ ಜ್ಞಾನದಲ್ಲಿ ಅವರ ಮನಸ್ಸಲ್ಲಿ ಏನಾಗಿದಂತೆ ಮುದ್ರೆ ಹಾಕಲ್ಪಟ್ಟಿದೆ. ಇಂಥ ಮುದ್ರೆ ತರ ಏನಾಗಿದಂತೆ ಅವರು ಹಚ್ಚೋಡ್ಸ್ಕೊಂಡಿದ್ದಾರೆ ಅಂತ ನಾವ್ ಏನ್ ಮಾಡಿದ್ರಿ ಅದನ್ನ ನೋಡಿದ್ರೆ. ಸೊ ಅದಕ್ಕೆ ಈ ಒಂದು ಕ್ಯಾರೆಕ್ಟರ್ಗಳಿರುವಂತ 144,000 ಜನಗಳು ಮಾತ್ರ ಯೇಸು ಕೃಷ್ಣ ತೆಗೇನ್ರಿ ಒಂದು 1,000 ವರ್ಷ ಆಳ್ವಿಕೆ ಮಾಡೋಕ್ಕೆ ಸಾಧ್ಯ. ಅದಕ್ಕೆ ನೋಡ್ತಾರಲ್ಲ ಯಜ್ಞದ ಕುರಿಯಾದ ಆತನು ಎಲ್ಲಿ ಹೋಗ್ತಾನೋ ಅವ್ರ ಹಿಂದೆ ಹಿಂಬಾಲಿಸಂತ ಒಂದು ಗುಂಪಿನ ಜನಾಂಗ ಯಾರು ಅಂತ ನೋಡ್ಬೇಕ್ರೆ ಈ ಒಂದು ಏನ್ರಿ ಲಿಟಲ್ ಫ್ಲಾಕ್, ಯಾರು ಯೇಸು ಕೃಷ್ಣನ ಎಜೆಜಾಡಿಯಲ್ಲಿ ಯೇಸು ಕೃಷ್ಣನ್ ತರನೇ ಗುಣಲಕ್ಷಣಗಳು ಬೆಳೆಸ್ಕೊಂಡಂತ ಒಂದು ದೇವ್ರ ಮಕ್ಕಳು ಅಂತ ಏನ್ ಮಾಡಿದ್ನಪ್ಪ ನಾವು ನೋಡ್ರಿ. ಸೊ ಈ ವಾರ ಏನ್ ಮಾಡಂತಂದ್ರೆ ಪ್ರಕಟಣೆ 14ನೇ ಅಧ್ಯಾಯದಲ್ಲಿ ವಚನ 6ರಿಂದ ಮುಂದೆ ಬರುವಂತ ಅನೇಕ ಒಂದು ಭಾಗಗಳನ್ನ ನಾವೇನ್ ಮಾಡೋಣ ಇವತ್ತು ನಾವು ನೋಡೋಣ. ಸೊ ಅದಕ್ಕೆ ನೋಡ್ಬೇಕಾರೆ ಮುಖ್ಯವಾಗಿ ಪ್ರಕಟಣೆ 14ನೇ ಅಧ್ಯಾಯ 6ನೇ ವಚನ ಓದೋಣ.
ಮತ್ತೊಬ್ಬ ದೇವದೂತನು ಆಕಾಶ ಮಧ್ಯದಲ್ಲಿ ಹಾರಿ ಹೋಗುವುದನ್ನು ಕಂಡೆನು.
ಮತ್ತೊಬ್ಬ ದೇವದೂತನು ಆಕಾಶದ ಮಧ್ಯದಲ್ಲಿ ಹಾರಿ ಹೋಗುವುದನ್ನ ಕಂಡೆನು.
ಭೂನಿವಾಸಿಗಳಿಗಾಗಿ ಇರುವ ಸಕಲ ಜನಾಂಗ ಕುಲ ಪ್ರಜೆಗಳವರಿಗೂ ಸಕಲ ಭಾಷೆಗಳ ನಾಡುವವರಿಗೂ ಸಾರಿ ಹೇಳುವುದಕ್ಕೆ ನಿತ್ಯವಾದ ಶುಭ ವರ್ತಮಾನವು ಅವನಲ್ಲಿತ್ತು.
ಸೊ ಸಕಲ ಜನಾಂಗದವ್ರಿಗೆ ಭಾಷೆ ಕುಲ ಎಲ್ಲರಿಗೂ ಏನಂತ ಸಾರುವಂತ ಒಂದು ನಿತ್ಯ ಸುವಾರ್ತೆ ಅವರಲ್ಲಿ ಇತ್ತು ಅಂತ ನಾವೇನ್ ಮಾಡ್ತೀವಿ ನೋಡ್ತೀರಿ. ಸಂಗ್ರಹ ನೋಡ್ಬೇಕಾದ್ರೆ ಇಲ್ಲಿ ಯಾರಿದು ದೇವದೂತ, ಯಾರಪ್ಪ ಇದು ದೇವದೂತ ಬಂದ್ಬಿಟ್ಟು ಏನ್ರಿ ಆಕಾಶದಲ್ಲಿ ಮಧ್ಯದಲ್ಲಿ ಬಂದಿ ಸಾರಿರಂತ ಅಂತ ಒಂದು ಸುವಾರ್ತೆ ಏನಿದು ಅಂತ ನೋಡ್ಬೇಕಾರೆ ಪ್ರಕಟಣೆ ಪುಸ್ತಕದಲ್ಲಿ ನೋಡ್ಬೇಕಾರೆ ನಾವು ಒಂದು ನಾವೇನಪ್ಪ ತಿಳ್ಕೊಬೇಕು ಅಂದ್ರೆ ಪ್ರಕಟಣೆ ಪುಸ್ತಕದಲ್ಲಿ ದೂತ ಏಂಜಲ್ ಅಂತ ಹೇಳ್ಬೇಕಾರೆ ಏನ್ರಿ 4 ಅರ್ಥಗಳಿದೆ ಬೈಬಲ್ ಸತ್ಯವೇದ ನೋಡ್ಬೇಕಾರೆ. ಮೊದಲನೇದಾಗಿ ನೋಡ್ಬೇಕಾರೆ ಏನ್ರಿ ಅಂದ್ರೆ ಒಬ್ಬ ದೂತ ಅಂತಂದ್ರೆ ದೇವರ ವಾಕ್ಯನ ಸಾರ ಅಂತವ್ರು ಏನಾಗಿದ್ರೆ ದೂತರಾಗಿದ್ದಾರೆ ಅಂತ ನಮ್ಗೆ ಏನ್ ಗೊತ್ತು, ನಮ್ಗೆ ಗೊತ್ತು ಮಲಾಖಿ ಪುಸ್ತಕದಲ್ಲಿ 2ನೇದಲ್ಲಿ ಬರುವಂತ ವಚನದಲ್ಲಿ ಕೂಡ ನಾವೇನ್ ಮಾಡಿದ್ವಿ ನೋಡಿದೀವಿ ಅಲ್ವರ ಯಾಜಕನು ಅವನ ತುಟಿಯಲ್ಲಿ ದೇವ್ರು ಏನಪ್ಪ ನೋಡ್ತಾರೆ ಅಂತಂದ್ರೆ ದೇವರ ವಾಕ್ಯವನ್ನು ಏನ್ ಮಾಡ್ತಾರೆ ಎಲ್ಲ ಜನಗಳು ಎದುರು ನೋಡ್ತಾರೆ, ಯಾಕೆಂತಂದ್ರೆ ಅವರು ಯಹೋವನ ದೂತನಾಗಿದ್ದಾನೆ ಅಂತ ನಾವೇನ್ ಮಾಡ್ತೇವೆ ಮಲಾಖಿ ಪುಸ್ತಕದಲ್ಲೂ ಕೂಡ ಓದಿದಿರಿ. ಅದು ಮಾತ್ರ ಅಲ್ಲ, ನಾವು ಪ್ರಕಟಣೆ 1ನೇ ಅಧ್ಯಾಯದಲ್ಲೇನೆ ನಾವೇನ್ ಮಾಡಿದ್ರಿ 20ನೇ ವಚನದಲ್ಲಿ 7 ಸಭೆಗಿರಂತ 7 ದೂತರುಗಳು ಕೂಡ ನಾವೇನ್ ಮಾಡಿದಿರಿ ನಾವು ಅಲ್ಲಿ ನೋಡಿದಿರಿ ಅದರ ಅದಕ್ಕೆ ಅಲ್ಲಿ ನೋಡ್ಬೇಕಾರೆ 7 ಸಭೆಗಳಿತ್ತಂತೆ. 7 ಸಭೆಗಳಿಗೆ ಏನಾಗಿದ್ರೆ ಅಂದ್ರೆ 7 ಮಂದಿ ದೂತರುಗಳಿದ್ರು ಅಂತ ನೋಡ್ತೀರಿ. ಸೊ ಒಂದು ದೂತರುಗಳು ಆ ಸಭೆಗಳಿಗೆ ಏನ್ ಮಾಡಿದ್ರು ಒಂದೊಂದು ಸಂದೇಶಗಳು ಏನ್ ಮಾಡಿದ್ರು ತಗೊಂಡ್ಬಂದ್ರು. ಸೊ ನೋಡ್ಬೇಕ್ರೆ ಈ ದೂತ ಅಂತ ಹೇಳ್ಬೇಕ್ರೆ ದೇವರ ಒಂದು ಮಕ್ಳುಗಳು ಕೂಡ ವ್ಯಕ್ತಿಗಳು ಕೂಡ ಆಗ್ತಾರೆ. ಅದಕ್ಕೆ ನೋಡ್ಬೇಕಾರೆ ಯೋಹಾನ ಸ್ನಾನಿಕನ ಯೋಹಾನನ್ಗೆ ಸತ್ಯವಾದ ಏನ್ ಮಾಡ್ತಾರೆ ಒಬ್ಬ ದೂತ ಅಂತ ಹೇಳ್ತಾರಲ್ಲ ಒಬ್ಬ ದೂತ ಬಂದು ಆತನ ಮಾರ್ಗವನ್ನು ಸಿದ್ಧ ಮಾಡ್ತಾರೆ ಅಂತಂದ್ರೆ ಜಾನ್ ದ ಬ್ಯಾಪ್ಟಿಸ್ಟ್ ಕೇನೆ ಬೈಬಲ್ನಲ್ಲಿ ಏಂಜಲ್ ಅಂತ ಹೇಳಿದ್ರೆ. 2ನೇ ಅರ್ಥ ನಮ್ಮ ಸತ್ಯವೇದ ನೋಡ್ಬೇಕ್ರೆ ಇವನ್ ಯೇಸು ಕ್ರಿಸ್ತನಿಗೂ ಕೂಡ ದೂತ ಅಂತ ನಮ್ಗೆ ಏನ್ ಮಾಡ್ತಾರೆ ಅಲ್ಲಿ ಹೇಳಿದ್ದಾರೆ. ಅದಕ್ಕೆ ಓದನ್ನ ನೋಡಿರ್ತೀನಿ ಪ್ರಕಟಣೆ 20ನೇ ಅಧ್ಯಾಯ ವಚನ 10. ಪ್ರಕಟಣೆ 20:10
ಇದಲ್ಲದೆ ಅವರನ್ನು ಮರಳುಗೊಳಿಸಿದ ಸೈತಾನನು ಬೆಂಕಿ ಗಂಧಕಗಳುರಿಯುವ ಕೆರೆಯಲ್ಲಿ ದೊಬ್ಬಲ್ಪಟ್ಟನು.
ಪ್ರಕಟಣೆ 20ನೇ ಅಧ್ಯಾಯ ವಚನ 1.
ಆಗ ಒಬ್ಬ ದೇವದೂತನು ಅಧೋಲೋಕದ ಬೀಗದ ಕೈಯನ್ನು ದೊಡ್ಡ ಸರಪಳಿಯನ್ನು ಕೈಯಲ್ಲಿ ಹಿಡಿದುಕೊಂಡು ಪರಲೋಕದಿಂದ ಇಳಿದು ಬರುವುದನ್ನು ಕಂಡೆನು. ಅವನು ಪಿಶಾಚನು ಸೈತಾನನು ಆಗಿರುವ ಪುರಾತನ ಸರ್ಪವೆಂಬ ಘಟಸರ್ಪನನ್ನು ಹಿಡಿದು 1,000 ವರ್ಷ ಬಂಧನದಲ್ಲಿಟ್ಟನು. ಆ 1,000 ವರ್ಷ ತೀರುವ ತನಕ ಸೈತಾನನು ಇನ್ನೂ ಜನಗಳನ್ನು ಮರಳುಗೊಳಿಸದ ಹಾಗೆ ದೇವದೂತನು ಅವನನ್ನು ಅಧೋಲೋಕದಲ್ಲಿ ದೊಬ್ಬಿ ಬಾಗಿಲು ಮುಚ್ಚಿ ಅದಕ್ಕೆ ಮುದ್ರೆ ಹಾಕಿದನು.
ನೋಡ್ತೀನಿ ಅಂತಂದ್ರೆ ಅಲ್ಲಿ ಯೇಸು ಕ್ರಿಸ್ತು ಮಹಾ ಅಧಿಕಾರ ಉಳ್ಳಂತ ಒಬ್ಬ ದೇವದೂತರ ಏನ್ ಮಾಡ್ದಂದ್ರೆ ಪರಲೋಕದಿಂದ ಇಳಿಯದ್ನ ಕಂಡೆನು. ಅವ್ರ ಕೈನಲ್ಲಿ ಒಂದು ಸರ್ಪಣಿ ಮತ್ತೆ ಒಂದು ಬಿಗಿದ ಕೈ ಇತ್ತು. ಮಹಾ ಅಧಿಕಾರ ಉಳ್ಳ ಅಂತ ಒಬ್ಬ ದೂತ ಅಂತಂದ್ರೆ ದೇವರಿಂದ ಕಳಿಸಲ್ಪಟ್ಟಂತ ಒಬ್ಬ ಏನ್ರಿ ಒಬ್ಬ ದೂತ ಅಲ್ಲ, ಅದಕ್ಕೆ ದೇವದೂತ ಅಂತ ಹೇಳ್ಬೇಕೇನ್ರಿ. ದೇವನ ರೆಪ್ರೆಸೆಂಟ್ ಮಾಡಂತ ದೂತರುಗಳಿಗೆ ಏನ್ ಮಾಡ್ತೀನಿ ನಮ್ಗೆ ಹೇಳ್ತೀವಿ. ಅದ್ರಲ್ಲಿ ನೋಡ್ಬೇಕು ನಮ್ಮ ಕರ್ತನಾಗಿರಂತ ಯೇಸು ಕ್ರಿಸ್ತನು ಪರಲೋಕದಿಂದ ಭೂಲೋಕಕ್ಕೆ ಆತನ ಎರಡನೇ ಬರೀಕೆಯಲ್ಲಿ ಬರ್ಬೇಕ್ರೆ ಏನಪ್ಪ ಕೈನಲ್ಲಿ ಇಟ್ಕೊಂಡ್ ಬಂದ್ರು ಅಂತ ನೋಡ್ಬೇಕು. ಒಂದ್ ದೊಡ್ಡ ಸರ್ಪನಿ, ಆಮೇಲೆ ಒಂದ್ ಬಿಗ್ ಏನಕ್ಕೆ ಅಂದ್ರೆ ಸೈತಾನ ಕಟ್ಟಕದಕ್ಕೆ. ಅಂದ್ರೆ ಸತ್ಯವೇದಲ್ಲಿ ಯೇಸು ಕ್ರಿಸ್ತನ್ಗೂ ಕೂಡ ಏನ್ ಮಾಡಿದ್ರೆ ಇದಕ್ಕೆ ಕಂಪೇರ್ ಮಾಡಿದ್ರೆ. ಅದು ಮಾತ್ರ ಅಲ್ಲ, ಬೈಬಲ್ನಲ್ಲಿ ಅದರ ಏನ್ರಿ ಇವನ್ ನ್ಯಾಚುರಲ್ ಫೋರ್ಸಸ್ ಬೆಂಕಿ, ಭೂಕಂಪ, ಬಿರುಗಾಳಿ, ಮಳೆ ಅದರ ಇದನ್ನೆಲ್ಲ ಏನ್ ಮಾಡಿದಾರೆ ಅಂತ ಅಲ್ಲಿ ಅಲ್ಲಿ ದೇವದೂತರಿಗೆ ಏನ್ ಮಾಡಿದಾರೆ ನಮ್ಗೆ ಕಂಪೇರ್ ಮಾಡಿ ಸತ್ಯವೇದಲ್ಲಿ ಅನೇಕ ಒಂದು ವಾಕ್ಯದಲ್ಲಿ ನಾವೇನ್ ಮಾಡ್ತೀರಿ ನಾವು ಓದ್ತೀರಿ ಅಲ್ವರ. ಸೊ ಅದಕ್ಕೆ ನೋಡ್ಬೇಕ್ರೆ ಏನ್ರಿ ದೇವರು ತನ್ನ ಒಂದು ಕಾರ್ಯನ ಸಾಧಿಸ್ಕೊಳಕ್ಕೆ ಯೂಸ್ ಮಾಡಂತ ಪ್ರತಿ ಒಂದು ವಸ್ತು ಏನಾಗಿದೆ ಅಂದ್ರೆ ಅದು ಏನಾಗಿದೆ ಅಂತೆ ಅದು ದೂತನ ಒಂದು ಎಣಿಕೆಯಲ್ಲಿ ಏನಾಗಿದೆ ಅಲ್ಲಿ ದೇವ್ರು ಎಣಿಸ್ತಾರಲ್ಲ. ಅದಕ್ಕೆ ನೋಡ್ಬೇಕ್ರೆ ಇದು ಮಾತಲ್ಲ, ನಾಲ್ಕನೇ ಅರ್ಥ ಏನಂತಂದ್ರೆ ದೇವರ ವಾಕ್ಯನ ಕೂಡ ಸತ್ಯ ವಾಕ್ಯ ಆ ಒಂದು ಏನ್ರಿ ಮೆಸೇಜ್ ಅದರ ಏನ್ರಿ ಸಂದೇಶ ಇದೆಲ್ಲ ಆ ಸಂದೇಶನ ಕೂಡ ನಾವು ಏನಪ್ಪಾ ನೋಡ್ತೀವಿ ಅಂದ್ರೆ ಅದು ದೇವ ದೂತ ಅಂತ ಏನ್ ಮಾಡ್ತಾರೆ ನಾವು ಪ್ರಕಟಣೆ ಪುಸ್ತಕದಲ್ಲಿ ಹೇಳೋದ್ ನೋಡ್ತೀವಿ. ಅದಕ್ಕೆ ನಾವು ಈ ಅಧ್ಯಾಯದಲ್ಲಿ ನೋಡ್ಬೇಕಾರೆ ಏನ್ರಿ ಒಬ್ಬ ದೂತ ಏನ್ ಮಾಡ್ದಂತೆ ಆಕಾಶದಲ್ಲಿ ಹಾರದ್ನ ಕಂಡರು, ಆಕಾಶದ ಮಧ್ಯದಲ್ಲಿ ಹಾರದ್ನ ಕಂಡರು ಅಂತಂದ್ಬೇಕ್ರೆ ನಮ್ಗೆಲ್ಲ ಚೆನ್ನಾಗ್ ಗೊತ್ತು ಆಕಾಶ ಅಂತಂದ್ರೆ ಏನಪ್ಪ ಅರ್ಥ ಪ್ರಕಟಣೆ ಪುಸ್ತಕದಲ್ಲಿ ಅಂತಂದ್ರೆ ಏನೋ ಆಕಾಶದಲ್ಲಿ ಹಂಗೆ ಹಾರ್ಕೊಂಡು ಹೋದ್ರು ಅಂತಲ್ಲ. ಇಂಗ್ಲಿಷ್ ಹೇಳ್ತಾರೆ ಏನ್ರಿ ಫ್ಲೈ ಇನ್ ದ ಮಿಸ್ಟ್ ಆಫ್ ಹೆವೆನ್ ಅಂತ ಹೇಳ್ತಾರೆ. ಹೆವೆನ್ ಅಂತಂದ್ರೆ ಬೈಬಲ್ ಅಲ್ಲಿ ಮೂರು ಅರ್ಥಗಳಿದೆ, ಒಂದು ಪರಲೋಕದ ತಂದೆಯ ದೇವರಿದಂತ ಸ್ಥಳ, ಎರಡನೇದು ಈ ಭೂಮಿಯ ಮೇಲೆ ಇರುವಂತ ಔಟರ್ ಯೂನಿವರ್ಸ್ ಅಂದ್ರೆ ಗ್ರಹ ಮಂಡಲ. ಅದು ಮಾತ್ರ ಅಲ್ಲ ಏನ್ರಿ ನೆಕ್ಸ್ಟ್ ಈ ಭೂಮಿಗಿರಂತ ಒಂದು ವಾಯುಮಂಡಲ. ಈ ಭೂಮಿಗಿರಂತ ವಾಯುಮಂಡಲದಲ್ಲಿ ಇವಾಗ ಯಾರಪ್ಪ ಅಧಿಕಾರ ನಡೆಸ್ತಾ ಇದ್ದಾರೆ ಅಂತಂದ್ರೆ ಚೇತಾನ ಮತ್ತೆ ಬಿದ್ದೋಗಿರೋ ದೂತರುಗಳು ಏನ್ ಮಾಡ್ತಾ ಇದ್ರು ಇವಾಗ ಆಳ್ವಿಕೆ ಮಾಡ್ತಾ ಇದ್ರೆ ಅವರೇ ಅಲ್ಲ ಅಧಿಕಾರ ಏನ್ ಮಾಡ್ತಾರೆ ನಡೆಸ್ತಾ ಇದ್ದಾರೆ. ಎಫಿಷಿಯನ್ಸಿ ಎರಡನೇ ಅಧ್ಯಾಯ ಎರಡನೇ ವಚನದಲ್ಲಿ ಹೇಳ್ತಾರಲ್ಲ. ಸೊ ಅದಕ್ಕೆ ನೋಡ್ಬೇಕ್ರೆ ನಾವು ಏನಪ್ಪ ನೋಡ್ತೀರಿ ಅಂತ ನೋಡ್ಬೇಕ್ರೆ ಈ ಒಂದು ದೂತ ಆಕಾಶದ ಮಧ್ಯದಲ್ಲಿ ಅವ್ರು ಏನ್ ಮಾಡದಂತೆ ಬಂದಂತೆ. ಅಂದ್ರೆ ಆಕಾಶದ ಮಧ್ಯದಲ್ಲಿ ಹಾದು ಹೋದ್ರು ಅಂತ ಏನರ್ಥ ಅಂದ್ರೆ ಆಕಾಶ ಮಧ್ಯದಲ್ಲಿ ಅಂತಂದ್ರೆ ಆ ಕಡೆ ಒಂದು ಭಾಗ ಇರ್ಬೇಕು, ಈ ಕಡೆ ಒಂದು ಭಾಗ ಇರ್ಬೇಕು. ಅಂದ್ರೆ ಈ ಒಂದು ಆತ್ಮಿಕ ಆಳ್ವಿಕೆಯ ಸ್ಥಳದಲ್ಲಿ ಈ ಧಾರ್ಮಿಕ ಒಂದು ಸಂಸ್ಥೆ, ಈ ಧಾರ್ಮಿಕ ಒಂದು ಏನ್ರಿ ಆಳ್ವಿಕೆ ಒಂದು ಕಂಡೀಷನ್ ಅಲ್ಲಿ ಇರುವಂತ ಎರಡು ಭಾಗಗಳು ಯಾವುದು ಅಂತ ನೋಡ್ದಂದ್ರೆ ಏನ್ರಿ ಒಂದು ರೋಮನ್ ಕ್ಯಾಥೋಲಿಕ್ ಚರ್ಚ್, ಇನ್ನೊಂದು ಪ್ರೊಟೆಸ್ಟೆಂಟ್ ಚರ್ಚ್. ಇವೆರಡು ಧಾರ್ಮಿಕ ಒಂದು ಸಂಸ್ಥೆಗಳು ಏನಾಗಿದೆ ಇವತ್ತು ವಾಯುಮಂಡಲ ಏನಾಗಿದೆ ಇವತ್ತು ಸೇತಾನ ಇದ್ರ ಮುಖಾಂತರ ಏನ್ ಮಾಡ್ತಾರೆ ಆಳ್ವಿಕೆ ಮಾಡ್ತಾರೆ. ಇದ್ರ ನಡುವೆ ಅದರ ಮತ್ತೊಬ್ಬ ದೂತನು ಏನಪ್ಪ ಅವರು ಸಾರದ್ರು ಅಂತಂದ್ರೆ ನಿತ್ಯ ಸುವಾರ್ತೆ ಅಲ್ರ. ಅದು ನೋಡ್ಬೇಕ್ರೆ ಏನಪ್ಪ ಇದು ಸುವಾರ್ತೆ ನಿತ್ಯ ಸುವಾರ್ತೆ ಏನ್ರಿ ಪ್ರತಿ ಜನಾಂಗಕ್ಕೂ ಪ್ರತಿ ಭಾಷೆ ಪ್ರತಿ ಪ್ರಜೆಗೂ ಸಾರಲ್ಪಟ್ಟಂತ ಸಾರುವಂತ ಏನ್ರಿ ಒಂದು ಸುವಾರ್ತೆ ಅದರ ಗಾಸ್ಪಲ್ ಏನ್ರಿ ಪ್ರೀಸ್ಟ್ ಅಂಟು ಆಲ್ ದಿಲ್ ಆನ್ ದ ಅರ್ತ್ ಎವ್ರಿ ನೇಷನ್ ಎವ್ರಿ ಕಿಂಡ್ರೆಡ್ ಎವ್ರಿ ಟಂಗ್ ಎವ್ರಿ ಪೀಪಲ್ ಎಲ್ಲರಿಗೂ ಅಂತ ಹೇಳ್ತಾರೆ. ಹಂಗಾದ್ರೆ ಇವಾಗ ಪ್ರತಿಯೊಬ್ಬರು ಮನುಷ್ಯರಿಗೂ ಸಾರಲ್ಪಟ್ಟಂತ ಸುವಾರ್ತೆ ಯಾವ್ದಿದು ಇವಾಗ ನೀವ್ ಹೇಳ್ರಿ ಸುವಾರ್ತೆ ಅಂದ್ರೆ ಬೈಬಲ್ ಅರ್ಥ ಏನು?
ಒಳ್ಳೆಯ
ಒಳ್ಳೆಯ
ವಾರ್ತೆ.
ಒಳ್ಳೆಯ ವಾರ್ತೆ ಯಾವ್ದು? ಒಳ್ಳೆಯ ವಾರ್ತೆ
ಶುಭ ಸಂದೇಶ.
ಶಿಲುಬೆ ಮೇಲೆ ನಾವ್ ಎಲ್ಲರಿಗೋಸ್ಕರ ರಕ್ತ ಸುರಿಸಿ
ಒಡಂಬಡಿಕೆ
ವಾರ್ತೆ. ವೆರಿ ಗುಡ್. ಗಲಾತಿಯರಲ್ಲಿ ಮೂರನೇ ಅಧ್ಯಾಯ ತೆಗಿರಿ. ಗಲಾತಿಯರು ಮೂರನೇ ಅಧ್ಯಾಯ ಗಲಾತಿಯರು ಮೂರನೇ ಅಧ್ಯಾಯದಲ್ಲಿ ವಚನ ಎಂಟು ಗಲಾತಿಯರು ಮೂರು ಎಂಟು.
ದೇವರು ಅನ್ಯ ಜನರನ್ನು ನಂಬಿಕೆಯ ನಿಮಿತ್ತವಾಗಿಯೂ ನೀತಿವಂತರೆಂದು ನಿರ್ಣಯಿಸುವನೆಂಬುದಾಗಿ ಶಾಸ್ತ್ರವು ಮೊದಲೇ
ಕಂಡು
ಅಬ್ರಹಾಮನಿಗೆ ನಿನ್ನ ಮೂಲಕ ಎಲ್ಲಾ ಜನಾಂಗಗಳವರಿಗೆ ಆಶೀರ್ವಾದ ಉಂಟಾಗುವುದೆಂಬ ಶುಭ ವರ್ತಮಾನವನ್ನು ಮುಂಚಿತವಾಗಿಯೇ ತಿಳಿಸಿತು.
ಅಂದ್ರೆ ಫಸ್ಟ್ ಸುವಾರ್ತೆ ಯಾರಿಗಂತೆ ಸಾರಲ್ಪಟ್ಟಿದ್ದ?
ಅಬ್ರಹಾಮ.
ಅಬ್ರಹಾಮ್ಗೆ. ಇವಾಗ ಅಬ್ರಹಾಮ್ಗೆ ಸಾರ್ಬೇಕಾದ್ರೆ ಯೇಸು ಕ್ರಿಸ್ತ ಶಿಲುಬೆ ಸಾಯ್ತಾರೆ ಅಂತ ಸಾರದ್ರ?
ಇಲ್ಲ.
ಇಲ್ವಲ್ಲ. ಮತ್ತೇನು ಒಳ್ಳೆ ವಾರ್ತೆ ಹೇಳಿ ದೇವ್ರ ಅಬ್ರಹಾಮ್ಗೆ ಹೇಳ್ರಿ.
ಆಶೀರ್ವಾದಗಳು ಆಕಾಶ
ಇದು ಪುನರುತ್ಥಾನ ಆಗುವಂತದ್ದು ಆಶೀರ್ವಾದ
ಉಂಟಾಗುವಂತಾಗಿ ಆಶೀರ್ವಾದ
ಉಂಟಾಗುತ್ತೆ ಎಂಬಂತ ಶುಭ ವರ್ತಮಾನ. ವೆರಿ ಗುಡ್, ಕರೆಕ್ಟ್ ಆಗಿ ಹೇಳಿದ್ರಿ. ನಿನ್ನ ಒಂದು ಸಂತತಿ ಅದ್ರ ಮುಖಾಂತರ ಲೋಕದಂತ ಪ್ರತಿಯೊಬ್ಬರು ಮನುಷ್ಯರಿಗೂ ಆಶೀರ್ವಾದ ಉಂಟಾಗೆ ಆಗ್ತಾರೆ ಅಂತ ಹೇಳೋದು ಇದೇನ್ರಿ? ಇದು ಶುಭ ವರ್ತಮಾನ, ಇದೇ ಸುವಾರ್ತೆ ಅಲ್ವರ? ಇವತ್ತೇನಾಗೈತೆ, ಆಕಾಶ ಮಂಡಲಿರಂತ ಸುವಾರ್ತೆ ಏನೈತೆ ಅಲ್ಲಿ? ಇವತ್ತೆಲ್ಲ ಸಭೆಗಳಲ್ಲಿ ಏನಿದೆ ಸುವಾರ್ತೆ? ಯೇಸು ಕ್ರಿಸ್ತು ನಂಬಿದ್ರೆ ಇವಾಗೇ ರಕ್ಷಣೆ, ಇಲ್ಲ ಅಂದ್ರೆ ನಿತ್ಯ ಅಗ್ನಿ, ನಿತ್ಯ ನರಕ. ಎಲ್ಲಪ್ಪ ಐತಿ ಸತ್ಯವೇದ್ಯ ಹತ್ರ? ಅದೆಲ್ಲೂ ಕೊಟ್ಟಿಲ್ಲ. ಅಬ್ರಹಾಮ್ ಹೆಂಗಾರೆ ದೇವ್ರ ಸುಮ್ಮನೆ ಸುಳ್ಳು ಹೇಳ್ಬಿಟ್ರ, ಆಣೆ ಇಟ್ಬಿಟ್ಟು ನಾನ್ ನೀನ್ ಸದ್ಯ ಮುಖಾಂತ ಎಲ್ಲಾರನ್ನ ಆಶೀರ್ವಾದ ಮಾಡ್ತೀನಿ ಇಲ್ಲಿ ಹೇಳ್ಬಿಟ್ಟು ಅಲ್ಲಿ ಸತ್ತದವ್ರನ್ನ ಒಬ್ಬ ತೊಗೊಂಡ್ಬಿಟ್ಟು ಒಂದ್ ಟೀಮ್ನ ತೊಗೊಂಡು ನರಕಕ್ಕೆ ಹಾಕ್ಬಿಡ್ತಾರೆ. ಇನ್ನೊಬ್ರು ಮಾತ್ರ ಪರ್ಲಕೊಂಡೈತಿರತ್ತೆ. ಇಲ್ಲಿ ಹೆಂಗಾರೆ ಏನ್ ಕಾಣೆ ಇಟ್ಟು ಹೇಳ್ಬೇಕು ಅದರ? ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅನ್ನಿಸೋರವ್ರೆ, ನಿತ್ಯವಾದ ಸ್ವಾರ್ಥ ಅಂದ್ರೆ ಎವರ್ ಲಾಸ್ಟಿಂಗ್ ಗಾಸ್ಪಲ್ ಅದರ. ದೇವರು ತನ್ನ ರಾಜ್ಯದಲ್ಲಿ ಏನ್ ಕೊಡ್ತೇನೆ ಹೇಳಿದ್ರೆ ಎಲ್ಲರಿಗೂ ನಿತ್ಯ ಜೀವ, ಅಮರತ್ವ, ಪರಲೋಕದ ರಕ್ಷಣೆ ಏನಂತೆ ದೇವ್ರ ಮಕ್ಕಳಿಗೆ, ಭೂಲೋಕದಲ್ಲಿ ಬರೋದಂತ ರಕ್ಷಣೆಗೆ ಎಲ್ಲಾ ಒಂದು ಮನುಷ್ಯಗೆ ನಿತ್ಯ ಜೀವ ಏನ್ ಮಾಡ್ತಾರೆ ಇದನ್ನೇ ಕೊಡ್ತಾರೆ ಅಲ್ವರ? ಅದಕ್ಕೆ ನೋಡ್ರಿ ಅಂತೀನಿ, ಅಪೋಸ್ತಲ ಕೃತ್ಯಗಳಲ್ಲಿ ಓದಾನ ಅಂತೀನಿ. ಅಪೋಸ್ತಲಸ್ ಅಲ್ಲ ಮತ್ತೆ ಎಲ್ಲಾ ಪ್ರವಾದಿಗಳು ಏನಂತ ಹೇಳಿದ ಸುವಾರ್ತೆ, ಅಪೋಸ್ತಲ ಕೃತ್ಯಗಳು 3:19-21 ಓದಿ ನೋಡೋಣ.
ಆದುದರಿಂದ ದೇವರು ನಿಮ್ಮ ಪಾಪಗಳನ್ನು ಅಳಿಸಿಬಿಡುವ ಹಾಗೆ ನೀವು ಪಶ್ಚಾತ್ತಾಪ ಪಟ್ಟು ಆತನ ಕಡೆಗೆ ತಿರುಗಿಕೊಳ್ಳಿರಿ. ತಿರುಗಿದರೆ ದೇವರ ಸನ್ನಿಧಾನದಿಂದ ವಿಶ್ರಾಂತಿ ಕಾಲಗಳು ಒದಗಿ ಆತನು ನಿಮಗೆ ನೇಮಕವಾಗಿರುವ ಕ್ರಿಸ್ತನಾದ ಏಸುವನ್ನು ಕಳುಹಿಸಿಕೊಡುವನು. ಆದರೆ ಸಮಸ್ತವನ್ನು ಸರಿ ಮಾಡುವ ಕಾಲವು ಬರುವ ತನಕ ಪರಲೋಕವೇ ಆ ಕ್ರಿಸ್ತನ ಸ್ಥಾನವಾಗಿರಬೇಕು. ಆ ಕಾಲದ ವಿಷಯವಾಗಿ ದೇವರು ಪೂರ್ವದಲ್ಲಿದ್ದ ತನ್ನ ಪರಿಶುದ್ಧ ಪ್ರವಾದಿಗಳ ಬಾಯಿಂದ ಹೇಳಿದ್ದಾನೆ.
ನೋಡ್ರ ಏನ್ ಹೇಳ್ತಾರಲ್ಲಿ ಅಂತನ್ಬಿಟ್ರೆ, ಸಮಸ್ತವನ್ನು ಸರಿ ಮಾಡುವಂತ ಕಾಲ. ಏನಪ್ಪ ಸಮಸ್ತವನ್ನು ಸರಿ ಮಾಡೋದು? ಎಲ್ಲವೂ ನಾಶ ಆಗ್ಬಿಡಿದೆ ಅಲ್ದರ. ಆ ಸಮಸ್ತವನ್ನು ಏನ್ ಮಾಡ್ಬೇಕು ಇವಾಗ? ಸರಿ ಮಾಡ್ಬೇಕು ಅಂದ್ರ. ಈ ಸರಿ ಮಾಡೋದಕ್ಕೋಸ್ಕರನೇ ಆ ಕಾಲ ಬರುವ ತನಕ ಯೇಸು ಕ್ರಿಸ್ತ ಎಲ್ಲಿರ್ಬೇಕಂತೆ? ಪರಲೋಕದಲ್ಲಿರ್ಬೇಕು. ಯೇಸು ಕ್ರಿಸ್ತು ಎರಡನೇ ಬರೋಕೆಲ್ಲ ಭೂಲೋಕಕ್ಕೆ ಬರ್ತಾರೆ ಅಂತಂದ್ರೆ ಅವ್ರು ಬರೋಂತ ಉದ್ದೇಶ ಏನಂದ್ರೆ ನಿತ್ಯ ಸುವಾರ್ತೆ, ಎಲ್ಲಾರ್ಗು ಒಳ್ಳೇದ್ ಮಾಡೋದಕ್ಕೆ. ಏನ್ ಒಳ್ಳೇದ್ ಮಾಡಕ್ಕೆ? ಸತ್ತೋದ್ನೆಲ್ಲ ಪುನರುತ್ಥಾನ ಮಾಡಿದೆ ಭೂಮಿಗೆ ತರೋದಕ್ಕೆ, ಅಬ್ರಹಾಮ್ ಗಳಂತ ವಾಗ್ದಾನ ನೆರವೇರಿಸೋದಿಕ್ಕೆ ಯೇಸು ಕ್ರಿಸ್ತ ಏನ್ ಮಾಡ್ತಾರೆ? ಅವ್ರು ಬರ್ತಾರೆ. ಈ ಒಂದು ಮಾತನ ದೇವರು ತನ್ನೆಲ್ಲಾ ಪರಿಶುದ್ಧ ಪ್ರವಾದಿಗಳ ಬಾಯಿಯಿಂದ ಏನ್ ಮಾಡಿದ್ರಂತೆ ಹೇಳಿದಿರಂತೆ. ಅದರ ಯೋಚನೆ ಮಾಡಿ ಅಂತ ಎಲ್ಲಾ ಪರಿಶುದ್ಧ ಪ್ರವಾದಿಗಳು ಹಂಗಾರೆ ಹಳೆ ಒಡಂಬಡಿಕೆ ಇದ್ದವ್ರು ಎಲ್ಲ ಸಾರಿರೋದು ಇದ್ರ ಬಗ್ಗೆನೆ. ಏನು? ದೇವ್ರ ರಾಜ್ಯ ಸಮೀಪವಾಗಿದೆ. ಅತಿ ಶೀಘ್ರದಲ್ಲಿ ದೇವರು ತನ್ನ ರಾಜ್ಯವನ್ನು ಏನ್ ಮಾಡ್ತಾರೆ? ಸ್ಥಾಪನೆ ಮಾಡ್ತಾರೆ. ಅದರ ಅದಕ್ಕೆ ನೋಡ್ಬೇಕ್ರೆ ಏನ್ ಹೇಳ್ತಾರಲ್ಲಿ ದಾನಿಯೇಲ್ 2:5 ನಮ್ಮ ಏನ್ ನೋಡಿದಿರಿ ಅಂದ್ರೆ, ಒಂದು ದೂರದಿಂದ ಒಂದು ಬಂಡೆ, ಯಾವುದ ಮನುಷ್ಯನ ಒಂದು ಕೈ ಮುಡಿದಿರಂತ ಒಂದು ಬಂಡೆಕಲ್ಲು ಬಂದು ಆ ಶಿಲೆಗೆ ಪಾದ ಬಾಗ ಕುಡಿತು. ಆ ಒಂದು ಶಿಲೆನ ಪುಡಿ 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 ಮಾಡಿ ಧ್ವಂಸ ಮಾಡ್ಬಿಡ್ತು. ಜೋರು ಗಾಳಿ ಬಂದು ಏನ್ ಮಾಡ್ತಾರೆ, ಬೀಸ್ಕೊಂಡು ಹೋಗ್ಬಿಡ್ತು. ಆ ಒಡೆದಿರಂತ ಒಂದ್ ಬಂಡೆ ಹಂಗೇ ದೊಡ್ಡದಾಗಿ ಬೆಳ್ಳಿ ಒಂದ್ ಪರ್ವತ ಆಯ್ತು, ಭೂಮಿನೇ ಆವರಿಸ್ಕೊಂಡ್ಬಿಡ್ತು. ಹೇಳ್ತಲ್ಲ ದಾನಿಯೇಲ್ ಏನರ್ಥ ಅಂತ ಹೇಳ್ತಾರೆ, ಆ ರಾಜ್ಯಗಳ ದಿನಗಳಲ್ಲಿ ದೇವರು ತನ್ನ ರಾಜ್ಯವನ್ನು ಭೂಲೋಕದಲ್ಲಿ ಏನ್ ಮಾಡ್ತಾರೆ, ಅಲ್ಲಿ ಸ್ಥಾಪಿಸ್ತಾರೆ. ಅದೆಂದೆಂದಿಗೂ ನಿತ್ಯವಾಗಿರ್ತಾರೆ, ಎಂದಿಗೂ ಅಳಿಯೋದು. ಅದೆಲ್ಲವನ್ನು ಧ್ವಂಸ ಮಾಡಿ ತಾನೇನಾಗಿರ್ತಾರೆ, ಯಾವತ್ತೋ ನಿರಂತರವಾಗಿರ್ತಾರೆ ಅಂದ್ಬಿಟ್ಟು. ಇದೇ ನಿತ್ಯವಾದ ಸುವಾರ್ತೆ ಅಲ್ವರ? ಅದೇ ನೋಡ್ಬೇಕು. ಈ ನಿತ್ಯವಾದಂತ ಸುವಾರ್ತೆ ಸಾರಲ್ಪಡ್ತು, ಯಾವ ಟೈಮಿಂದ ಸಾರಲ್ಪಡ್ತು ಅಂತಂದ್ರೆ, ನೆಕ್ಸ್ಟ್ ಮುಂದೆ ಬರೋಂತ ವಚನಗಳನ್ನ ನಮ್ಗೆ ಮಾಡಿದ್ರೆ ನಮ್ಗೆ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ಅಲ್ವರ? ಯಾವ ವಚನ ಅಂತಂದ್ರೆ ನೋಡ್ರಿ 8 ಓದಿ ಅದಲ್ಲೇ 8
ಅವನ ಹಿಂದೆ ಎರಡನೆಯವನಾದ ಒಬ್ಬ ದೇವದೂತನು ಬಂದು ಬಿದ್ದಳು ಬಿದ್ದಳು ಬಾಬೇಲ್ ಎಂಬ ಮಹಾನಗರಿಯು ಬಿದ್ದಳು.
ಬಿದ್ದಳು ಬಿದ್ದಳು ಬಾಬೇಲ್ ಅಂತ ಮಹಾನಗರಿ ಬಿದ್ದಳು ಅಂತ ಹೇಳಂತ ಒಂದು ಟೈಮಿಂದ ಈ ಒಂದು ಆಕಾಶದ ಮಧ್ಯದಲ್ಲಿ ಹಾದು ಹೋದ್ರಂತೆ. ಅದರ ಇವೆರಡು ಡಿನಾಮಿನೇಷನ್ಗಳು, ಎರಡು ಒಂದು ಪಂಗಡಗಳ ನಡುವೆ ಈ ಒಂದು ಸುವಾರ್ತೆ ಏನೈತೆ ಅಂತಲ್ಲಿ ಅದು ಸಾಲ್ಪಡ್ತು ಅಂತ ಏನ್ ಮಾಡ್ತಾರೆ ಆ ಟೈಮ್ ಇದೆ ಅದ್ ಯಾವ್ದು ಅಂತ ಏನ್ ಮಾಡೋದು ನಾವು ಇನ್ನ ಸ್ವಲ್ಪ ಕ್ಷಣಗಳಲ್ಲಿ ಏನ್ ಮಾಡೋದು ನಾವು ಕ್ಲೀನಾಗಿ ನೋಡೋಣ ಅದರ ತತಿಗಾಡ್ಬೇಕ್ರೆ ಏನ್ರಿ ಇದೇನ್ರಿ ಶುಭ ವರ್ತಮಾನ ಸಂತೋಷವನ್ನು ಕೊಡುವಂತ ಏನ್ರಿ ಒಂದು ಶುಭ ವರ್ತಮಾನ ಅಲ್ದರ ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರರುಗಳೇ ನಾವೇನಪ್ಪ ನೋಡಿದಿರಿ ಅಂತಂದ್ರೆ 10 ನಾಣ್ಯಗಳೇ ಸ್ವಾಮಿ ಓದಿದ್ರಲ್ಲ ಆ ಸ್ತ್ರೀಗೆ ಒಂದು ನಾಣ್ಯ ಕಳೆದೋಗಿತ್ತು ಆ ಕಳೆದೋಗಿತ್ತು ನಾಣ್ಯ ಸಿಕ್ಕಿದ ತಕ್ಷಣ ತುಂಬಾ ಸಂತೋಷದಿಂದ ಆ ಸ್ತ್ರೀ ಏನ್ ಮಾಡದ್ಲಂತೆ ಯಾರು ಹೇಳಿದ್ರಂತೆ ಸಿಕ್ಕಿದ ತಕ್ಷಣ ನಾಣ್ಯನ ಅಕ್ಕಪಕ್ಕದವ್ರಿಗೆಲ್ಲ ಹೇಳಂತೆ ಫ್ರೆಂಡ್ಸ್ ರಿಲೇಟಿವ್ಸ್ ಎಲ್ಲರಿಗೂ ಹೇಳಿದ್ರು ಹೇಳ್ಬಿಟ್ಟು ಏನಂತಂದ್ರೆ ನೀವು ಸಂತೋಷ ಪಡ್ರಿ ನನ್ ಜೊತೆಗೆ ನೀವೇನ್ ಮಾಡಿ ಸಂತೋಷ ಪಡ್ರಿ ನೀವೇನೋ ಸಂತೋಷ ಪಟ್ಟಿದ್ದೀರಾ ಇದು ಹೇಳಿದಿರಾ ಅಕ್ಕಪಕ್ಕದವ್ರಿಗೆಲ್ಲ ನನ್ ಜೊತೆಗೆ ನೀವೇನ್ ಮಾಡಿ ಸಂತೋಷ ಪಡಿ ಅಂತ ಎಷ್ಟು ಕೇಳಿದಿರಾ ಅಂದ್ರ ಇದೇ ನಿತ್ಯವಾದಂತ ಸ್ವಾರ್ಥ ಅಂತ ಸಾಲಲ್ಪಟ್ಟಿದ್ದು ಅದರ ಅದಕ್ಕೆ ನೋಡ್ರಿ ಇವಾಗ ಏಳನೇ ವಚನ ಓದ್ತೀನಿ ಪ್ರಕಟಣೆ 14:7
ಅವನು ನೀವೆಲ್ಲರೂ ದೇವರಿಗೆ ಭಯಪಟ್ಟು ಆತನನ್ನು ಘನಪಡಿಸಿರಿ ಆತನು ನ್ಯಾಯ ತೀರ್ಪು ಮಾಡುವ ಗಳಿಗೆಯು ಬಂದಿದೆ
ಅದಕ್ಕೆ ಏನ್ ಹೇಳ್ತಾರೆ ಆ ದೂತ ಬಂದು ಏನಪ್ಪ ಹೇಳ್ತಾರೆ ಅಂತಂದ್ರೆ ನೀವೇನ್ ಮಾಡಿ ದೇವರಿಗೆ ಭಯಪಟ್ಟು ಆತನಿಗೆ ಏನ್ ಮಾಡಿ ನೀವು ಘನಪಡಿಸಿರಿ ಯಾಕಪ್ಪ ಅಂತಂದ್ರೆ ನ್ಯಾಯ ತೀರ್ಪು ಮಾಡುವಂತ ಒಂದು ಗಳಿಗೆ ಏನಾಗಿದೆ ಬಂದಿದೆ ಅದರ ಜಜ್ಮೆಂಟ್ ಟೈಮ್ ಏನಾಗಿದೆ ಅಲ್ಲಿ ಅಲ್ಲಿ ಶುರು ಆಗಿದೆ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅಂದ್ರೆ ಅದಕ್ಕೆ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸ್ವರೂಪಗಳೇ ಆದ್ರೆ ಈ ಮಾತನ್ನ ನೀವು ಏನ್ರಿ ದೇವರಿಗೆ ಭಯಪಡಿ ಅಂತ ಅಂದ್ಬಿಟ್ಟು ಯಾರು ಯಾರಿಗೆ ಹೇಳ್ತಾರದು ಅಂತ ನೋಡ್ಬೇಕ್ರೆ ದೇವರು ಈ ಒಂದು ಶುಭ ಸಂದೇಶದ ಮುಖಾಂತರ ಅಂದ್ರೆ ನಾವು ಇವಾಗ ಕೇಳ್ತಾರಂತ ಸತ್ಯಗಳ ಮುಖಾಂತರ ದೇವರು ಯಾರಿಗಪ್ಪ ಹೇಳ್ತಾ ಇದಾರೆ ಅಂತಂದ್ರೆ ಹೇಳಿದ್ರಲ್ಲ 8ನೇ ವಚನದಲ್ಲಿ ಬಿದ್ದಳು ಬಾಬಿಲೋನ್ ಮಹಾನಗರಿ ಬಿದ್ದಳು ಅಲ್ಲ ದೇವ ಜನರೇ ಅವಳ ಬಿಟ್ಟು ಏನ್ ಮಾಡಿ ನೀವು ಹೊರಗಡೆ ಬಂದಿರಿ ಅಂತ ಪ್ರಕಟಣೆ 18:2 ಮತ್ತೆ 17:5 ಹೇಳ್ದಂಗೆ ಯಾರಿಗೆ ಹೇಳ್ತಾರ ಅಂದ್ರೆ ದೊಡ್ಡ ಸಮೂಹ ಒಂದು ಜನಗಳು ಎಲ್ಲಿದ್ದಾರೆ ಇವರು ಅಂತಂದ್ರೆ ಬಾಬಿಲೋನ್ ಅಲ್ಲಿ ಏನಾಗಿದ್ದಾರೆ ಇವರು ಸಿಗಾಕೊಂಡಿದ್ದಾರೆ ಅದಕ್ಕೆ ನ್ಯಾಯ ತೀರ್ಪಿನ ಕಾಲ ಬಂದ್ಬಿಡ್ತು ಇನ್ನ ನೀವು ಟೈಮ್ ನ ಕಳ್ಕೊಂಡಿದ್ರೆ ಹೆಂಗೆ ಅಂದ ನೀವು ಸತ್ಯ ಕೇಳಿದ ಮೇಲೆ ಮಾಡಿ ನೀವು ಅದ್ರ ಪ್ರಕಾರ ನೀವು ಬಾಳ್ರಿ ಬಿಟ್ಬಿಟ್ಟು ಬನ್ನಿ ಅವಳನ್ನ ಅಂತ ಹೇಳ್ತಾರೆ ಯಾಕೆ ನ್ಯಾಯ ತೀರ್ಪಿನ ಕಾಲ ಏನಾಯ್ತು ಅಲ್ಲಿ ಶುರು ಆಯ್ತು ಅದರ ಅಪೋಸ್ಟಲ್ ಪೀಟರ್ ಹೇಳ್ತಾರೆ ನ್ಯಾಯ ತೀರ್ಪು ಮೊದಲು ಎಲ್ಲಿಂದ ಆರಂಭ ಆಗ್ಬೇಕಂತೆ ದೇವರ ಮನೆಯಿಂದ ಆರಂಭ ಆಗ್ಬೇಕು ಅಂತ ಅವಾಗ ಏನ್ ಮಾಡಿದ್ರು ಅಲ್ಲಿ ಯಾರೋ ಅಪೋಸ್ಟಲ್ ಪೀಟರ್ ಇವಾಗ ನಾ ಯಾವ ಟೈಮ್ ಅಲ್ಲಿ ಇದ್ರಿ ಆರಂಭ ಟೈಮ್ ಅಲ್ಲಿ ಇದ್ರ ಅಂತ್ಯದಲ್ಲಿ ಇದ್ದೀರಾ ಅಂತ್ಯದಲ್ಲಿ ಇದ್ರಿ ಹಂಗಾರೆ ಏನಾಗ್ಬಿಡ್ತು ಅಂತಂದ್ರೆ ಟ್ರಯಲ್ ನಡೀತಾ ಇದೆ ಇವಾಗ ಡಿಸಿಷನ್ ಕೊಡಂತ ಟೈಮ್ ಅಲ್ಲಿ ಏನಾಗಿದ್ರಿ ನಾವು ಇದ್ರಿ ಅದಕ್ಕೆ ಹೇಳ್ತಾರೆ ಏನ್ ಮಾಡಿ ದೇವ್ರಿಗೆ ಏನ್ ಮಾಡ್ರಿ ನೀವು ಭಯ ಪಡೀರಿ ಅಲ್ವಾ ಅದಕ್ಕೆ ಅಂತಾರೆ ದೇವರ ಒಂದು ಭಯ ಇಲ್ದಿರ ದೊಡ್ಡ ಸಮೂಹ ಎಲ್ಲಪ್ಪ ಇದಾರೆ ಅಂತಂದ್ರೆ ಸಭೆಗಳಲ್ಲಿ ಇದಂತ ಒಂದು ಬೋಧಕರು ಸಭೆಯಲ್ಲಿರಂತ ಒಂದು ಏನ್ರಿ ಮನುಷ್ಯಗಳನ್ನ ನಂಬಿಕೊಂಡು ಇವತ್ತೆಲ್ಲವ್ರೆ ಸತ್ಯ ಎಲ್ಲ ತಿಳಿದು ಸರಿ ಅಲ್ಲೇ ಅವ್ರೇ ಅದಕ್ಕೆ ಹೇಳ್ತಾರೆ ಏನ್ರಿ ನ್ಯಾಯ ತೀರ್ಪಿನ ಕಾಲ ಬಂದಿದೆ ಆಮೇಲೆ
ಭೂಲೋಕ ಪರಲೋಕಗಳನ್ನು ಸಮುದ್ರವನ್ನು ನೀರಿನ ಬುಗ್ಗೆಗಳನ್ನು ಉಂಟು ಮಾಡಿದ ತನಗೆ ನಮಸ್ಕಾರ ಮಾಡಿರಿ ಎಂದು ಮಹಾಶಬ್ದದಿಂದ ಹೇಳಿದನು
ಅಂದ್ರ ಭೂಮಿಯನ್ನು ಸೃಷ್ಟಿ ಮಾಡಿರಂತ ಎಲ್ಲಾ ವಿಚಾರ ಸೃಷ್ಟಿ ಮಾಡ್ತಾರೆ ಸೃಷ್ಟಿಕರ್ತಕ್ಕೆ ಏನ್ ಮಾಡಿದೀವ ನೀವು ನಮಸ್ಕಾರ ಮಾಡಿ ಮನುಷ್ಯನ್ಗಾಗ್ಲಿ ಅಲ್ಲ ಮನುಷ್ಯನ ಮೆಚ್ಚಿಸೋದಕ್ಕೋಸ್ಕರ ಮನುಷ್ಯನ ಹಿಂಬಲ್ಸೋದಲ್ಲ ದೇವ್ರ ಏನ್ ಮಾಡಿ ನೀವು ಮೆಚ್ಚಿಸೋದಕ್ಕೋಸ್ಕರ ಬಾಳಿ ಅಂತ ಹೇಳ್ತಾ ಇದಾರ ಅದೇ ಹೌದು ಇವಾಗ ಪ್ರಕಟಣೆ 14:8
ಅವನ ಹಿಂದೆ ಎರಡನೇವನಾದ ಒಬ್ಬ ದೇವದೂತನು ಬಂದು
ಇವಾಗ ಎರಡನೇ ಆಗಿರಂತ ಇನ್ನೊಬ್ಬ ದೇವದೂತ ಬರ್ತಾನಂತೆ ಇದೇನು ತಿರ್ಗಾ ಅಂತಂದ್ರೆ ಗಾಡ್ಸ್ ಮೆಸೇಜ್ ಅಗೇನ್ ಫಸ್ಟ್ ಮೆಸೇಜ್ ಏನಂತ ಹೇಳ್ತಾರೆ ನಿತ್ಯವಂತ ಸುವಾರ್ತೆ ಸರಳಪಡ್ತು ಅದರ ಏನ್ ನಿತ್ಯವಾದ ಸುವಾರ್ತೆ ಎಲ್ಲರಿಗೂ ರಕ್ಷಣೆ ಇದೆ ಅಂತ ಸುವಾರ್ತೆ ಏನಾಯ್ತಂತ ಅಲ್ಲಿಂದ ಸರಳಪಡ್ತಂತೆ ಎರಡನೇದು ಏನಂತಂದ್ರೆ ಏನ್ರಿ ಬಿದ್ದಳು ಬಾಬಿಲ್ ಅಂತ ಮಹಾನಗರಿ ಬಿದ್ದಳು ಅಂತಂದ್ಬಿಟ್ಟು ಪ್ರೊಕ್ಲಮೇಶನ್ ಕೊಟ್ರಂತೆ ಯಾವಾಗ ಸುವಾರ್ತೆನ ಸಾರಿ ಸತ್ಯನ ಹೇಳಿ ಏನ್ ಮಾಡಿದ್ರು ಅಂತಂದ್ರೆ ಅವಾಗ ನಿಜವಾದ ಒಂದ್ ಸಭೆ ಯಾರು ಅಂತ ಏನ್ ಮಾಡಿದ್ರಲ್ಲಿ ಅಲ್ಲಿ ನೋಡ್ಸೋದಕ್ಕೆ ಏನ್ ಮಾಡಿದ್ರಲ್ಲಿ ಅಲ್ಲಿ ಶುರು ಮಾಡಿದ್ರು ಅಲ್ವರ ಅದಕ್ಕೆ ನೋಡ್ಬೇಕ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸರಸರುಗಳೇ ಬಾಬೆಲ್ ಅಂತಂದ್ರೆ ಅದ ಅರ್ಥ ನಮ್ಗೆನಾಗಿದೆ ನಮ್ಗೆಲ್ಲರಿಗೂ ಚೆನ್ನಾಗೆ ಗೊತ್ತಿದೆ ಅದರ ಬಾಬೆಲ್ ಅಂತಂದ್ರೆ ಆ ಪದದ ಅರ್ಥ ಏನಪ್ಪ ಗಲಿಬಿಲಿ ತಾರುಮಾರು ವೆರಿ ಗುಡ್ ಅಂದ್ರ ತಾರುಮಾರು ಅಲ್ವರ ಫಸ್ಟ್ ಬಾಬೆಲ್ ಕಟ್ಟಂತ ಉದ್ದೇಶ ಏನಾಗಿತ್ತು ಅಂದ್ರೆ ಏನ್ರಿ ಒಂದು ಎತ್ತರವಾಗಿರಂತ ಒಂದು ಸ್ಥಳಕ್ಕೆ ಹೋಗ್ಬಿಟ್ಟೆ ಮಾಡ ರಕ್ಷಣೆ ಒಂದ್ ಬಿಡೋಣ ಅಂತ ಬಾಬೆಲ್ ಅಂತ ದೊಡ್ಡ ಗೋಪುರ ಕಟ್ಟಕ್ಕೆ ಮಾಡಿದ್ರು ಶುರು ಮಾಡಿದ್ರು ಅಲ್ವರ ಒರಿಜಿನಲ್ ಆಗಿ ಉದ್ದೇಶ ಕರೆಕ್ಟ್ ಆಗಿತ್ತು ರಕ್ಷಣೆಗಾಗಿ ಅಂತ. ಆದ್ರೆ ಹೋಗ್ತಾ 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 ಏನಾಗ್ಬಿಡ್ತು ಅಂದ್ರೆ ದೇವ್ರ ವಾಗ್ದಾನಗಳನ್ನೇ ಮರೆತ್ಬಿಟ್ಟು ದೇವ್ರನ್ನ ಮುಟ್ಟೋದಿಕ್ಕೆ ಏನ್ ಮಾಡಿದ್ರು ಅಲ್ಲಿ ಪ್ರಯತ್ನ ಮಾಡಕ್ಕೆ ಶುರು ಮಾಡುದು. ಇದು ಏನಾಗ್ಬಿಡ್ತು ದೇವ್ರಿಗೆ ಏನ್ರಿ ಕನ್ಫ್ಯೂಷನ್ ಆಗೋಯ್ತು. ದೇವ್ರು ಹೇಳ್ತಾರೆ ಇದು ಎಂತ ಸರಿಯಲ್ಲ, ಯಾಕಂದ್ರೆ ನಾನು ಯಾವತ್ತು ಈ ತರ ಏನು ಹೇಳಿಲ್ಲ, ಇನ್ನೊಂದ್ಸತಿ ಇಡೀ ಜಗತ್ತನ್ನ ಜಡಪಳದ ನಾಶ ಮಾಡಲ್ಲ ಅಂತ ಹೇಳಿದ್ರು. ಸರಿ ಜನಗಳು ಇದನ್ನ ನಂಬ್ದಿರಾ, ಏನ್ ಮಾಡ್ತಾವ್ರೆ ತನಗಾಗೆ ಒಂದು ಮಾರ್ಗನ ಸಿದ್ಧ ಮಾಡ್ತಾರೆ ಅಂದ್ಬಿಟ್ಟು ದೇವ್ರೇ ಮಾಡಿದ್ರು ಅವ್ರನ್ನ ಭಾಷೆಗಳನ್ನ ತಾರುತ್ಮಾರು ಮಾಡ್ಬಿಟ್ರು. ಅದ್ರಾದ್ಗೆ ಬಾಬೇಲ್ ಅಂತ ಮಹಾನಗರಿ ಅಂತ ಹೇಳ್ಬೇಕಾರೆ ಏನಪ್ಪ ಮೀನಿಂಗು ಅಂತಂದ್ರೆ ಏನ್ರಿ ತಾರು ಮಾರು ಟೋಟಲ್ ಕನ್ಫ್ಯೂಷನ್. ಅದಕ್ಕೆ ದೇವ್ರ ಏನ್ ಮಾಡ್ಬಿಟ್ರೆ ಅಂದ್ರೆ ಅವ್ರ ಲ್ಯಾಂಗ್ವೇಜ್ ಏನ್ ಮಾಡಕ್ ಬಿಟ್ರ ಕನ್ಫ್ಯೂಸ್ ಮಾಡಕ್ ಬಿಟ್ರ ಅಂದ್ರೆ ಅದಕ್ಕೆ ಅವ್ರ ರೀತಿ ಕರ್ತನಲ್ಲಿ ಪ್ರೀತಿ ಅನಿಸೋದ್ರೆ ಇದು ಯಾರಿಗಪ್ಪ ಈ ಸಂದೇಶ ಅಂತಂದ್ರೆ ದೊಡ್ಡ ಸಮೂಹ ಯಾರು ಬ್ಯಾಬಲನ್ ಇರ್ತಾರೋ ಅವ್ರಿಗೇನ್ರಿ ಒಂದು ಸಂದೇಶ. ಯಾಕೆ ಈ ಸಂದೇಶನ ಈ ಟೈಮಲ್ಲಿ ಕೊಡ್ತಾರೆ ಅಂದ್ರೆ ಇದು ಯೇಸು ಕ್ರಿಸ್ತನ ಎರಡೇ ಬರೋಕೆಲ್ಲ ಟೈಮಲ್ಲಿ ಕೊಡೋಂತ ಒಂದು ಸಂದೇಶ. ಯಾಕೆ ಅಂತಂದ್ರೆ ನಾವು ಮತ್ತೆ 24ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತನ ಎರಡನೇ ಬರೋಕೆ ಬಗ್ಗೆ ಇರುವಂತ ಸೂಚನೆಗಳೇ ಮಾಡಿದ್ವಿ ನಾವು ಓದಿದ್ರಿ ಅಲ್ವರ. ಆಮೇಲೆ ನೀವು ಹಂಗೆ ಸತ್ಯವೇದ ನೆಕ್ಸ್ಟ್ ಓದ್ಕೊಂಬಂದ್ರೆ 25ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತ ಏನ್ ಮಾಡ್ತಾರೆ ಮೂರು ಸಾಮ್ಯಗಳನ್ನ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಯಾಕೆ ಈ ಆರ್ಡರ್ ನಿಂಗೆ ಕೊಟ್ಟಿದ್ದಾರೆ ಯಾವಾಗ ಅಬ್ಸರ್ವ್ ಮಾಡಿದಿರಾ ನೋಡಿ. ಇವಾಗ ನಾವು ಕೂಡ ಒಂದು ಪಾಠ ತಗೊಬೇಕು ಇಂತ ಅಂತೀರಿ ಪಾಠ ಫಸ್ಟ್ ಏನ್ ಮಾಡ್ತೀರಿ ಏನೋ ಒಂದು ಕಾರ್ಯನ ಅದ್ ಹೆಂಗಿದ್ಯೋ ಹಂಗೆ ಹೇಳ್ತೀರಿ. ಅದನ್ನ ಅರ್ಥ ಮಾಡ್ಸೋಕ್ಕೋಸ್ಕರ ಏನ್ ಮಾಡ್ತೀರಿ ಎಕ್ಸಾಂಪಲ್ ಕೊಡ್ತೀರಿ ಒಂದ್ ಮೂರ್ ನಾಲ್ಕು ಎಕ್ಸಾಂಪಲ್ ಅದರ. ಆಮೇಲೆ ಇನ್ನ ಅದನ್ನ ಕ್ಲಿಯರ್ ಆಗಿ ಅರ್ಥ ಮಾಡ್ಸಕ್ ಏನ್ ಮಾಡ್ತೀರಿ ಬೈಬಲ್ ಏನಂತ ಎಕ್ಸಾಂಪಲ್ ಕೊಡ್ತೀರಿ ನೋಡಿ. ಹಳೆ ಕಾಲದಲ್ಲಿ ಹಿಂಗಾಯ್ತಲ್ಲ ಹಂಗಾಯ್ತಲ್ವಾ, ದಾವಿದಿನ ಕಾಲದಲ್ಲಿ ಹಿಂಗಾಯ್ತು ಅಲ್ವರ, ಸೋಲೋಮನ್ ಕಾಲದಲ್ಲಿ ಹಿಂಗಾಯ್ತು ಅಂತೆಲ್ಲ ಉದಾಹರಣೆ ಏನ್ ಮಾಡ್ತೀರಿ ನಿಮ್ಗೆ ಕೊಡ್ತೀರಿ ಅರ್ಥ ಆಗೋ ರೀತಿಲಿ. ಆಮೇಲೆ ಕೆಲವೊಂದು ಒಗ್ಗಟ್ಟು ತರ ಏನ್ ಮಾಡ್ತೀರಿ ಕೆಲವೊಂದು ಮಾತುಗಳನ್ನ ಹೇಳ್ತೀರಿ ಅದರ. ಇದೇ ರೀತಿ ಯೇಸು ಕ್ರಿಸ್ತು ಹೇಳಿದ್ದು ಮತ್ತಾಯ 24ನೇ ಅಧ್ಯಾಯದಲ್ಲಿ ಆತನ ಎರಡನೇ ಬರುವಿಕೆ ಬಗ್ಗೆ ಹೇಳ್ಬಿಟ್ಟು ಈ ಎರಡನೇ ಬರುವಿಕೆ ಒಂದು ದಿನಗಳು ದೃಢಪಡಿಸೋದಿಕ್ಕೋಸ್ಕರ ಹಳೆಯ ಒಡಂಬಡಿಕೆಲಿಂತ ಒಂದು ಕೆಲಸನ ಏನ್ ಮಾಡಿದ್ರು ಉದಾಹರಣೆ ಕೊಟ್ರು. ಏನಪ್ಪ ಎಕ್ಸಾಂಪಲ್ ಕೊಟ್ರು, ನೋವನ್ ಕಾಲದಲ್ಲಿ ಯಾವ ರೀತಿ ಇರ್ತದೋ ಏನ್ರಿ ಅದೇ ತರ ಮನುಷ್ಯ ಕುಮಾರನ ದಿವಸಗಳಲ್ಲಿ ಇರ್ತದೆ ಅಂತ ಏನ್ ಮಾಡಿದ್ರು ಹೇಳಿದ್ರು. ಅದರ ಎಕ್ಸಾಂಪಲ್ ಕೊಟ್ಟಿದ್ಮೇಲೆ ಏನ್ ಮಾಡಿದ್ರು 25ನೇ ಅಧ್ಯಾಯ ಬಂದ್ರೆ ಸಾಮ್ಯ ಹೇಳ್ತಾರೆ. ಆ ಸಾಮ್ಯಗಳಲ್ಲಿ 25ನೇ ಅಧ್ಯಾಯದಲ್ಲಿ ಮೂರು ಸಾಮ್ಯಗಳಲ್ಲಿ ಮೊದಲನೇ ಸಾಮ್ಯ ಯಾವ್ದು ಹೇಳಿ ನೋಡೋಣ ಯಾರು ಹೇಳ್ತಾರೆ ಕರೆಕ್ಟ್ ಆಗಿ
ಆರತಿಯನ್ನ ತೆಗೆದುಕೊಂಡು ಹೋಗ್ತಾರಲ್ಲ.
ವೆರಿ ಗುಡ್. ಕನ್ಯೆಗಳಿಗೆ ಸಾಮ್ಯ ಮಂದಿ ಹೆಂಗಿದ್ರಂತೆ ಬುದ್ಧಿವಂತರು, ಐದು ಮಂದಿ ಬುದ್ಧಿ ಇಲ್ದಿರೋರು ಅಲ್ವರ. ಹಂಗಂದ್ರೆ ಯೇಸು ಕ್ರಿಸ್ತನ ಎರಡೇ ಬರಿಕೆ ಟೈಮಲ್ಲಿ ಸಭೆ ಹೆಂಗಿರ್ತಾರೆ ಅಂತಂದ್ರೆ ಇಟ್ ವಿಲ್ ಬಿ ಇನ್ ಎ ಮಿಕ್ಸ್ಡ್ ಪೊಸಿಷನ್ ಅಲ್ವರ. ಬುದ್ಧಿ ಇರೋರು ಇರ್ತಾರೆ, ಬುದ್ಧಿ ಇಲ್ದಿರೋರು ಇರ್ತಾರೆ ಅಲ್ವರ. ಹಂಗ್ರೆ ಇವ್ರ ನಡುವೆನೆ ಬಂದು ಯೇಸು ಕ್ರಿಸ್ತ ಮಾಡೋದು ಕೆಲಸನ ಮಾಡೋದು ಅಂದ್ರೆ ಬರೋದನ್ನ ತಡ ಮಾಡ್ಬಿಟ್ರು, ತೂಗುಡ್ಸ್ಬಿಟ್ರು ಅಲ್ವರ. ಯಾವಾಗ ಎಚ್ಚರಿಕೆ ಆಗಿರ್ಬೇಕು ಆಯ್ತು, ಅವಾಗ ಎಚ್ಚರಿಕೆ ಇದ್ದಿಲ್ಲ. ಯಾವಾಗ ತೂಗುಡ್ಸ್ಬಿಟ್ರು ಅವಾಗ ಏನ್ ಮಾಡಿದ್ ಯೇಸು ಕ್ರಿಸ್ತ, ಅದಕ್ಕೆ ಯೇಸು ಕ್ರಿಸ್ತ ಹೇಳ್ದ ನೀವು ನೆನೆಸ್ತಿರಂತ ಒಂದ್ ಟೈಮಲ್ಲಿ ಯಾರು ಬರ್ತಾರೆ, ಮನೆ ಯಜಮಾನನು ಬರ್ತಾನೆ. ಅವ್ನು ಎರಡನೇ ಜಾಮದಲ್ಲಾರ ಬರ್ಬೋದು, ಮೂರನೇ ಜಾಮದಲ್ಲಾರ ಬರ್ಬೋದು, ಆದ್ರೆ ಹಾಗೆ ಎಚ್ಚರಿಕೆಯಾಗಿ ಇದ್ದಿ ಕಾದಿರಂತ ಒಬ್ಬ ಸೇವಕನು ಧನ್ಯನು ಅಂತ. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರಿಗಳೇ ಏನ್ರಿ ನೆನೆಸ್ತಿರಂತ ಒಂದು ಸಮಯದಲ್ಲಿ ಯಾರಪ್ಪ ಬಂದ್ರು, ನಮ್ಮ ಕರ್ತನ ಯೇಸಪ್ಪ ಬಂದ್ರು. ಎರಡನೇ ಸಮಯ ಏನಂತ ಓದ್ತೀರಿ,
ತಲಾಂತುಗಳು ಕೊಡ್ತಾರಲ್ಲ
ತಲಾಂತು ಯಾರು ಕೊಟ್ಟಿದ್ರು ಲೆಕ್ಕ ಕೇಳಕ್ ಏನ್ ಮಾಡ್ತಾರೆ ಅವ್ರ ಹತ್ರ ಬರ್ತಾಂಗ್ರಿ. ಯೇಸು ಕ್ರಿಸ್ತ ಎರಡನೇ ಬೇರಿಕೆ ಬರೋ ಟೈಮಲ್ಲಿ ಹೆಂಗಿರ್ತದೆ, ಬಂದ ಮೇಲೆ ಏನ್ ಮಾಡ್ತಾರೆ ಅಂತ ಕೆಲಸ ಬ್ಯೂಟಿಫುಲ್ ಆಗಿ ಏನ್ ಮಾಡೋದು ಕೊಡ್ತಾರೆ ಅಂದ್ರ ಅದೇ ಜಜ್ಮೆಂಟ್ ಅಂದ್ರ ಏನು. ಮೊದಲನೇ ಬರೋಕೆ ತಲಾಂತ್ ಕೊಟ್ಟೋಗಿದ್ರು, ಎರಡನೇ ಬರೋಕೆ ಬಂದ ಏನ್ ಮಾಡ್ತಾರೆ ಲೆಕ್ಕನ ಕೇಳ್ತಾವ್ರೆ, ಏನಪ್ಪ ಆಯ್ತು ಟಲಾಂತ್ ಆಶೀರ್ವಾದಗಳು ಕೊಟ್ಟಲ್ಲ ಕೃಪೆಗಳು ಕೊಟ್ಟಲ್ಲ ಇದು ತಗೊಂಡು ಏನ್ ಮಾಡಿದ್ರಿ ಅಂತ ಯಾರತ್ರ ಲೆಕ್ಕ ಕೇಳ್ತಾರೆ, ಅನ್ಯ ಜನಗಳ ಹತ್ರ ಲೆಕ್ಕ ಕೇಳ್ತಾರ. ತಲಾಂತ್ ಯಾರು ಕೊಟ್ಟಿದ್ರು ಅವ್ರ ಲೆಕ್ಕ. ಇವಾಗ ನಾವೆಲ್ಲ ಯಾರೋ ನಾವೆಲ್ಲ ತಲಾಂತ್ ಹೊಂದ್ಕೊಂಡವ್ರು ದೇವ್ರ ಮಕ್ಳು, ಲೆಕ್ಕ ಯಾರತ್ರ ಕೇಳ್ತಾರೆ ನಮ್ಮ ಹತ್ರನೆ. ಅದ್ ಹೇಳೋದು ಆ ಎರಡನೇ ದೂತ ಬಂದ್ ಏನಪ್ಪ ಹೇಳೋರು, ಬಾ ಬಿದ್ದಳು ಬಿದ್ದಳು ಬಾಬೇಲ್ ಅಂತ ಮಹಾನಗರಿ ಬಿದ್ದಳು. ಆದ್ರಿಂದ ಅದ್ರಲ್ಲಿದ್ರೆ ಆಗಲ್ಲ, ನ್ಯಾಯ ತೀರ್ಪಿನ ಕಾಲ ಏನಾಗಿದೆ ಅಲ್ಲಿ ಸಮೀಪಿಸಿದೆ ಅಂದ್ರೆ ಅದಕ್ಕೆ ನೋಡ್ಬೇಕಾದ್ರೆ ಬಾಬೇಲ್ ಆ ಕಾಲದಲ್ಲಿ ಬಾಬೇಲ್ ಯಾವ್ದು ಇದು ಒಂದು ಬಾಬೇಲ್, ಇನ್ನೊಂದು ಬಾಬೇಲ್ ಇತ್ತು ದಾನಿಯೇಲ್ ಕಾಲದಲ್ಲಿ ಅಂದ್ರ ಆ ಬಾಬೇಲ್ನಲ್ಲಿ ದೇವ್ರ ಮಕ್ಳು ಸರಿಯಾಗಿದ್ರು. ಆದ್ರೆ ಬಾಬೇಲ್ ಬಿದ್ದಿರೋದ್ರಿಂದ ದೇವ್ರ ಮಕ್ಳಿಗೆ ಏನಾಯ್ತು ಬಿಡುಗಡೆ ಆಯ್ತು. ಅದೇ ರೀತಿ ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳು, ಈ ಬಾಬೇಲ್ ಬೀಳೋದಕ್ಕೂ ಏನ್ರಿ ದೇವ್ರ ಮಕ್ಳು ರಕ್ಷಣೆ ಬರೋಕೇನಿದೆ ತುಂಬಾ ಎಂತಾರೆ ಒಂದು ಹೋಲಿಕೆಗಳು ಇದೆ ಅಲ್ವರ. ಅದು ಮಾತ್ರ ಅಲ್ಲ ನೋಡ್ರಿ, ಯೇಸು ಕ್ರಿಸ್ತು ಏನಪ್ಪ ಮಾಡಿದ್ರು ಆ ಕಾಲದಲ್ಲಿರಂತ ಧಾರ್ಮಿಕ ಸಂಸ್ಥೆನ ಏನ್ ಮಾಡಿದ್ರು ಯೇಸು ಕ್ರಿಸ್ತು ರಿಜೆಕ್ಟ್ ಮಾಡಿದ್ರು. ಅದರ ನಿಮ್ಮ ಎಷ್ಟೋ ಸತಿ ಕೋಳಿ ತನ್ನ ಮರಿಗಳನ್ನ ತನ್ನ ರೆಕ್ಕೆ ಕಡೆ ಸೇರಿಸೋ ರೀತಿಯಲ್ಲಿ ನಾನು ಎಷ್ಟೋ ಸತಿ ನಿಮ್ಗೆ ಸೇರಿಸೋದಿಕ್ಕೆ ನಾನು ಮನ್ಸು ಮಾಡಿದೀನಿ, ಪ್ರಯತ್ನ ಮಾಡಿದೀನಿ, ಅದು ನಿಮಗೆ ಮನ್ಸಿಲ್ಲ, ಅದನ್ನ ನಿಮ್ಮ ಮನೆ ನಿಮ್ಗೆ ಏನಾಗಿದೆ ಬರಿದಾಗಿದೆ ಅಂತ ಅಂದ್ಬಿಟ್ಟು ಯೇಸು ಕ್ರಿಸ್ತ ರಿಜಿಸ್ಟ್ರೇಷನ್ ರಿಜೆಕ್ಟ್ ಮಾಡ್ಬಿಟ್ರು. ಆದ್ರೆ ಯಾವಾಗ? ಶಿಲ್ವೆಯಲ್ಲಿ ಸಾಯೋದಕ್ಕೆ ಸ್ವಲ್ಪ ವರ್ಷಗಳ ಮುಂಚೆ. ಅದು ಹೇಳಿದ್ದ ಏನ್ರಿ ಸ್ವಲ್ಪ ವರ್ಷಗಳ ನಂತರ ಆಕ್ಚುಲ್ ಆಗಿ ಏನಾಯ್ತು ಹಂಗೆ ಆಯ್ತು. ಅದೇ ತರ ಬಾಬೆಯಲ್ಲಿ ಬಿದ್ದಳು ಬಿದ್ದಳು ಅಂತ ದೇವ್ರು ಹೇಳ್ತಾರೆ, ಹೇಳಿದ್ರು. ಆದ್ರೆ ಅದೇ ತರ ಆಗಂತ ದಿನ ಅತಿ ಶೀಘ್ರದಲ್ಲಿ ನಮ್ಮ ಕಣ್ ಮುಂದೆ ಏನಾಗ್ತಾರೆ ನೆರವೇರದ್ ನಾವೇ ಮಾಡೋದು ನಾವಲ್ಲಿ ನೋಡ್ಬೋದು. ಅಂದ್ರ ಯಾಕೆ ಬಿದ್ದಳು ಬಿದ್ದಳು ಅಂತ ಹೇಳ್ತಾರಂದ್ರೆ ಮುಂದಕ್ಕೆ ಹೇಳ್ತಾವ ಪ್ರಕಟಣೆ 14 ಮುಂದಕ್ಕೆ.
ಆಕೆಯು ಸಕಲ ಜನಾಂಗಗಳಿಗೆ ತನ್ನ ಅತಿ ಜಾರತ್ವವೆಂಬ ದ್ರಾಕ್ಷಾರಸವನ್ನು ಕುಡಿಸಿದಳು ಎಂದು
ಹೇಳಿದ. ಯಾಕಪ್ಪ ಅಂತಂದ್ರೆ ಅವ್ಳೇನ್ ಮಾಡ್ಬಿಟ್ಟಿಲ್ಲಂತೆ, ಎಲ್ಲಾ ಜನಾಂಗದವ್ರಿಗೆ ತನ್ನ ಜಾರತ್ವ ಎಂಬುವಂತ ಏನ್ರಿ ದ್ರಾಕ್ಷಾರಸವನ್ನು ಕುಡಿಸ್ಬಿಟ್ಟಿದ್ದಾಳೆ. ಏನ್ ಮಾಡೋದಕ್ಕೆ? ಯಾತ್ರ ಅಂತೆ ಅದು ಅಮ್ಮಲೇರಿದಕ್ಕೆ. ಅದರ ಯಾತ್ರ ಕುಡಿಸ್ಬಿಟ್ಟಿದ್ದಾರೆ ಅಂತಂದ್ರೆ ಏನ್ರಿ ಅವ್ರಿಗೆ ಸತ್ಯ ಹೇಳಿದ್ರು ಗೊತ್ತಾಗದೆ ರೀತಿಯಲ್ಲಿ ಏನಾಗ್ಬಿಟ್ಟು ಜನಗಳಿಗೆ ಅಂದ್ರ ಅಮ್ಮಲೇರ್ಬಿಟ್ಟಿದೆ. ಅಂದ್ರ ಅತಿ ಜಾರತ್ವದಿಂದ ಅಮ್ಮಲೇರುವಂತ ಒಂದು ಏನ್ರಿ ಒಂದು ಮಾಡ್ಬಿಟ್ಟಿದ್ದಾರೆ. ಅಂದ್ರ ಅದಕ್ಕೆ ನೋಡ್ಬೇಕ್ರೆ ಎಷ್ಟೋ ಜನಗಳಿಗೆ ಸತ್ಯ ಹೇಳಿದ್ರು ಸರಿ ಏನ್ ಮಾಡ್ತಾರೆ ಸತ್ಯಕ್ಕೆ ಏನ್ ಮಾಡಲ್ಲ ಇಂಪಾರ್ಟೆನ್ಸ್ ಕೊಡಲ್ಲ. ಅಂದ್ರ ಎಷ್ಟು ಸತ್ಯ ಏನ್ ಮಾಡ್ತೀರಿ ಸತ್ಯ ಇಲ್ಲ ಹಿಂಗಿದೆ ಹಿಂಗಿದೆ ಅಂತ ಹೇಳಿದ್ರು ಸರಿ ಏನ್ ಮಾಡ್ತಾರೆ ತಿರ್ಗಾ ತಿರ್ಗಿ ಅಲ್ಲಿಗೆ ಹೋಗೋದ? ಅದರ ನಾಯಿ ತನ್ನ ಕಕ್ಕಿದ್ದು ಏನ್ ಮಾಡ್ದಂಗೆ ವಾಪಸ್ ನೆಕ್ಕದಂಗೆ ಕೆಸರಿಂದ ತೊಳೆದಿರಂತ ಹಂದಿ ವಾಪಸ್ ಎಲ್ಗೋದಂಗೆ ತಿರ್ಗ ಅಲ್ರ. ಇವಾಗ ಕುಡಿಯೋದನ್ನ ಚಟ ಬಿಡಿಸ್ಬೇಕು ಅಂದ್ರೆ ಎಲ್ಲಿಗೆ ಅಡ್ಮಿಟ್ ಮಾಡ್ಬೇಕು? ರಿಹ್ಯಾಬಿಲಿಟೇಷನ್ ಸೆಂಟರ್ಗೆ ಅಡ್ಮಿಟ್ ಮಾಡ್ಬೇಕು. ಅದರ ಅಲ್ಲಿ ಏನ್ ಮಾಡ್ತಾರೆ ಕುಡಿಯ ಚಟ ಎಲ್ಲ ಬಿಡಿಸ್ತಾರೆ ಅಲ್ವ. ಚಟ ಎಲ್ಲ ಬಿಟ್ಟಿದ್ಮೇಲೆ ಚೆನ್ನಾಗಿ ಆಗ್ಬಿಟ್ನಾ ಅಂತ ಅವ್ನು ಹೊರಗಡೆ ಬಿಟ್ರೆ ಅವ್ನು ತಿರ್ಗಲ್ಲಿ ಹೋಗ್ತಾನೆ ಫಸ್ಟ್ ಅದಕ್ಕೆ ಹೋಗ್ತಾನೆ. ಅದರ ನಾವು ಜ್ಞಾನೋಕ್ತಿಯಲ್ಲಿ ಓದಿದ್ದಿರಲ್ಲ ಕುಡಿಯೋನ್ ಬಗ್ಗೆ. ಯಾರಿಗಪ್ಪ ಕೆಂಪೇರಿದ್ದ ಕಣ್ಣು ಅದರ ಏನ್ರಿ ಏನೂ ಇಲ್ದಿರ ಗಾಯ ಯಾರಿಗಂತೆ ಕುಡಿದಿರೋನ್ಗೆ ಅಲ್ರ ಓದಿಂತೀನಿ ಓದಿದ್ರ ಅದು ಎಲ್ಲಿ ಬರ್ತಾ ನೋಡಿ ಜ್ಞಾನೋಕ್ತಿ ಹೋದ್ರಿ ಗೊತ್ತಾರ 23 ಅಧ್ಯಾಯದಲ್ಲಿ ಏನ್ರಿ ಅಂದ್ರೆ 29-35.
ಅಯ್ಯಯ್ಯೋ ಅನ್ನುವರು ಯಾರು?
ಅಯ್ಯಯ್ಯೋ ಅನ್ನುವರು ಯಾರು?
ಅಕಟ ಎಂದು ಕೂಗಿಕೊಳ್ಳುವವರು ಯಾರು? ಯಾರು ಜಗಳವಾಡುತ್ತಾರೆ? ಯಾರು ಗೋಳಾಡುತ್ತಾರೆ? ಯಾರು ಸುಮ್ಮ ಸುಮ್ಮನೆ ಗಾಯಪಡುತ್ತಾರೆ?
ಯಾರು ಗೋಳಾಡ್ತಾರೆ? ಯಾರು ಸುಮ್ಮ ಸುಮ್ಮನೆ ಗಾಯಪಡ್ತಾರೆ? ಅದರ ಗೋಳಾಡೋದು ಓ ಜೋರು ಕೂಗಾಡೋದು ಪ್ರಾರ್ಥನೆ ಮಾಡೋದು ಅಲ್ಲಲ್ಲಯ್ಯ ಅಲ್ಲಲ್ಲಯ್ಯ ಅಂತ ಅನ್ಕೊಂಡು ಇಲ್ಲಿ ಇದೆಲ್ಲ ಭಾಷೆಯಲ್ಲೆಲ್ಲ ಮಾತಾಡ್ಬಿಟ್ಟು ಓ ದೇವ್ರ ಹತ್ರ ಮಾತಾಡ್ತೀನಿ ಅನ್ಯ ಭಾಷೆ ತಿಳ್ಕೊಳೋದು ಏನ್ ಹೇಳ್ತಾರಲ್ಲಿ ಬೈಬಲ್ ಅಲ್ಲಿ ಯಾರು ಸುಮ್ಮ ಸುಮ್ಮನೆ ಗಾಯ ಪಡ್ತಾರೆ ಅಂದ್ರ ದೆವ ಹಿಡ್ಕೊಂಡ್ಬಿಟ್ಟಿರ್ತಾರ ದಡ ಬುಡ ದಡ ಬುಡ ಅಂತ ಬಿದ್ದೋಗದಪ್ಪ ಅಲ್ಲಪ್ಪ. ಯೇಸು ಕ್ರಿಸ್ತ ದೆವಾನು ಓಡಿಸಿದ್ರಪ್ಪ. ದೆವ್ವ ಓಡಿಸಿರೋ ಮನುಷ್ಯನ್ ತಿರ್ಗಾ ಯಾವಾಗ ದೆವ್ವ ಬಂತ ಅಂತ ಯೇಸು ಕ್ರಿಸ್ತ ಬೈಬಲ್ ಎಲ್ಲ ರೆಕಾರ್ಡ್ ಇದೆಯಾ? ಎಲ್ಲೂ ಇಲ್ಲ. ದೇವ್ರ ಒಂದ್ಸತಿ ಓಡಿಸ್ರೆ ಇನ್ನೊಂದ್ಸತಿ ಅವ್ರ ಹತ್ರಕ್ಕೆ ಬರಲ್ಲ. ಬೈಬಲ್ ಓದಿರ್ಲ 7 ದೆವ್ವಗಳನ್ನ ತುಂಬಿರಂತ ಮರಿಯಾಳಲ್ಲಿ ದೆವ್ವ ಹೋಗಿದ್ಮೇಲೆ ಅವಾಗ ವಾರ ವಾರ ಬರ್ತಾ ಇದ್ ಆಯ್ತಾ. ಯೇಸು ಕ್ರಿಸ್ತ ವಾರ ವಾರ ಹಿಂಗೆ ಓಡಿಸ್ತಾನೆ ಇದ್ರ ಯೋಚನೆ ಮಾಡ್ರೆ ಒಂದ್ಸತಿ ಓಡಿಸ್ರೆ ಮುಗೀತ್ ಪರ್ಮನೆಂಟ್ ಗಾನ್. ಅದ್ರ ಹೆಂಗಿದಂತೆ ಯೇಸು ಕ್ರಿಸ್ತನ ಹಿಂದೆ ಶಿಷ್ಯನಾಗಿ ಬಂದ್ರಂತೆ ಅಲ್ವರ. ಆಮ್ ನೋಡಿ ನೆಕ್ಸ್ಟ್ ಹೇಳ್ತಾರೆ
ಕೆಂಪೇರಿದ ಕಣ್ಣುಳ್ಳವರು ಯಾರು?
ಕೆಂಪೇರಿದ ಕಣ್ಣುಳ್ಳವನು ಯಾರು? ಏನು ಕೆಂಪೇರಿದ ಕಣ್ಣು ಅಂದ್ರೆ ಹೇಳ್ತಾರಲ್ಲ ಏನಪ್ಪ ಕಣ್ಣ್ಯಾಗ ಕೆಂಪು ಮಾಡ್ಕೊಂಡಿದ್ಯಾ ಅಂದೇನ್ರಿ ಒಬ್ಬರು ನೋಡಿದ್ರೆ ಏನ್ರಿ ಆಗ್ದಿರೋದು ಅಲ್ರ. ನೆಕ್ಸ್ಟ್
ಮಿಶ್ರ ಮದ್ಯಪಾನ ಸಕ್ತರಾಗಿ ದ್ರಾಕ್ಷಾರಸವನ್ನು ಕುಡಿಯುತ್ತಾ ಕಾಲಹರಣ ಮಾಡುವವರೇ
ಯಾರಪ್ಪ ಅಂದ್ರೆ ಮಿಶ್ರ ಮದ್ಯಪಾನ ಮಾಡಿ ಏನು ವೈನ್ ಅಂತಂದ್ರೆ ಬೈಬಲ್ನಲ್ಲಿ ಬೋಧನೆ. ಮಿಶ್ರ ಮದ್ಯ ಅಂತಂದ್ರೆ ಎಲ್ಲಾ ತರ ಬೋಧನೆ ಇಲ್ಲೂ ಹಾಕೋದು ಅಲ್ಲ ಹಾಕೋದು ಎಲ್ಲಾ ತರ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಏನ್ ಮಾಡೋದು ಕುಡ್ಬಿಡೋದು. ಏನಾಯ್ತಾರೆ ಮಿಶ್ರ ಮದ್ಯ ಪಾನ ಮಾಡಿ ಏನ್ ಮಾಡೋರಂತೆ ಕಾಲಹರಣೆ ಮಾಡೋದು ಟೈಮ್ ಪಾಸ್ ಮಾಡೋದು. ಅದರ ಚೆನ್ನಾಗಿದೆ ಕತೆ ಕೇಳಕ್ಕೆ. ಅದರ ಯೇಸು ಕ್ರಿಸ್ತನ ಕಾಲ ಕೂಡ 5,000 ಜನ ಬಂದ್ರು. ಯಾಕೆ ಯೇಸು ಕ್ರಿಸ್ತ ಏನ್ ಕತೆಗಳೇ ಎಷ್ಟು ಚೆನ್ನಾಗೈತೆ ಕೇಳಕ್ಕೆ. ಹೋಗಂಡೇಪ ಅವ್ರಿಂದ ಹೋಗೋಣ ಕತೆನೂ ಹೇಳ್ತಾರೆ. ಕಾಯಿಲೆ ಇದ್ರು ಕಾಲಿನೂ ವಾಸಿ ಮಾಡ್ತಾರೆ. ಊಟ ಇದ್ರು ಊಟ ಏನ್ ಮಾಡ್ತಾರೆ ಮತ್ತೆ ಇನ್ನೇನು ಕೆಲಸ ಮಾಡ್ಬೇಕು ಜಾಲಿ ಅವರಿಂದ ಹೋಗ್ಬಿಡೋಣ ಅಂತ ಏನ್ ಮಾಡಿದ್ರೆ 4,000 ಜನ 5,000 ಜನ ಒಬ್ರು ಒಬ್ರು ಕಾಲ್ ತೊಳೆಯೋರೆಲ್ಲ ಏನ್ ಮಾಡಿದ್ರು ಬಂದ್ರು ಅಲ್ವರ ಅದಕ್ಕೆ ಹೇಳ್ತಾರ ನೋಡಿ. ನೆಕ್ಸ್ಟ್
ಪಾತ್ರೆಯಲ್ಲಿ ಕೆಂಪಗೆ ತಳತಳಿಸುವ ದ್ರಾಕ್ಷಾರಸದ ಮೇಲೆ ಕಣ್ಣಿಡಬೇಡ. ಅದು ಗಂಟಲಿನೊಳಗೆ ಮೆಲ್ಲಗೆ ಇಳಿದು ಹೋಗಿ ಆಮೇಲೆ ಹಾವಿನಂತೆ ಕಚ್ಚುತ್ತದೆ.
ದುರ್ಬೋಧನೆಗಳ ಮೇಲೆ ನೋಡು ಕಣ್ಣಿಡ್ಬೇಡ. ಯಾಕೆ ಇವರ ನೋಡಕ್ ಚೆನ್ನಾಗಿದೆ ರಿಯಲ್ ಆಗಿ ಇದು ಸತ್ಯ ಅಲ್ಲ. ಯಾಕಂದ್ರೆ ಒಳಗಡೆ ಹೋಗಿದ ಮೇಲೆ ಏನಪ್ಪ ಮಾಡ್ತದೆ, ಒಂದ್ ಕೆಲಸ ಮಾಡ್ತದೆ. ಏನ್ ಕೆಲಸ ಮಾಡ್ತದೆ?
ಹಾವಿನಂತೆ ಕಚ್ಚುತ್ತದೆ.
ಹಾವಿನಂತೆ ಕಚ್ಚುತ್ತದೆ. ಹಾವು ಅಂತಾರೆ ಯಾರು ಬೈಬಲ್ನಲ್ಲಿ? ಸೇತಾನ. ಅಂದ್ರೆ ಇದು ವಿಷ ಯಾರ್ದು ಅಂತಂದ್ರೆ ಸೇತಾನ್ದು. ಹಾವಿನ ವಿಷ ಹೆಂಗಿರ್ತದೆ, ಒಂದ್ಸ ಟಕ್ ಅಂತ ಸೆಕೆಂಡ್ಸ್ ಅಲ್ಲಿ ಏರ್ಬಿಡ್ತದ? ಕಷ್ಟದ ನೋಡ್ರಿ, ನಿಧಾನವಾಗಿ ಏರೋದು. ನೆತ್ತಿಗೆ ಒಂದ್ಸತಿ ಏರ್ಬಿಟ್ರೆ ಏನ್ ಮಾಡೋದು, ವಿಷ ತೆಗೋದಿಕ್ ಆಗಲ್ಲ. ಅದೇ ತರ ಈ ದುರ್ಬೋಧನೆ ಹೆಂಗಿದೆ ಅಂತಂದ್ರೆ, ತಲೆಗೆ ಏರ್ಬಿಟ್ರೆ ಏನ್ ಮಾಡೋದು, ಏನ್ ಮಾಡಕ್ಕಾಗಲ್ಲ, ಅಲ್ಲಿ ತೆಗೋದಿಕ್ಕೆ ಆಗದೇ ಇಲ್ಲ. ಯಾಕೆ ತಲೆಗೆ ಏರ್ಬಿಟ್ರೆ ಏನಾಗ್ತಾರೆ ಅಂತ ನೋಡಿ, 33-34.
ಹೌದು, ನಾಗದ ಹಾಗೆ ಕಡಿಯುತ್ತದೆ, ನಿನ್ನ ಕಣ್ಣು ಇಲ್ಲದನ್ನೇ ಕಾಣುವುದು.
ಬೈಬಲ್ ಇಲ್ದಿರದೇ ನೋಡೋದು ಏನ್ ನೋಡೋದು? ನಾವ್ ಆಡಿ ಸಿಕ್ಕಾಪಟ್ಟೆ ಬಗ್ಗೆ ಪಾಠಗಳು ನೋಡ್ಬಿಟ್ಟಿ ಅವರ ಆತ್ಮ ಅಂತೆ, ನರಕ ಅಂತೆ, ಅಲ್ಲರ ಇಲ್ಲಿದೆಲ್ಲ ಏನ್ರಿ ದುರ್ಬೋಧನೆ? ಪ್ರಭು ರಾತ್ರಿ ಭೋಜನ, ಪಾರ್ಕ್ ಒಂದ್ಸೆ ತಗೊಳೋದು, ತಿಂಗ್ಳಿಗೆ ಒಂದ್ಸೆ ತಗೊಳೋದು, ಆಮೇಲೆ ಜ್ಞಾನಸ್ಥಾನ. ಏನಕ್ಕೆ ಜ್ಞಾನಸ್ಥಾನ ತಗೊಳೋದು? ಪಾಪಗಳೆಲ್ಲ ತೊಳ್ಕೊಂಬಿಡೋಕೆ ನೀರಲ್ಲಿ ಟ್ಯಾಂಕ್ ಮುಳುಗ್ಬಿಡ್ಬೇಕಂತೆ. ಅದರ ಅದೇನಕ್ಕಪ್ಪ ಬಾತ್ರೂಮ್ ಸ್ನಾನ ಮಾಡ್ಕೊಂಡ್ರೆ ಆಗಲ್ವಾ? ಅಂದ್ರೆ ಹಂಗ್ರೆ ಬ್ಯಾಪ್ಟಿಸಮ್ ಟ್ಯಾಂಕ್ ನಲ್ಲಿ ಮುಳುಗೋದಿಕ್ಕು ಏನ್ರಿ ಅರ್ಥನೇ ಬೇರೆ ಇದೆ. ಯೇಸು ಕ್ರಿಸ್ತನಿಗೆ ಹೆಂಗ್ ತಗೊಂಡ್ರು, ಇವೆಲ್ಲ ಅರ್ಥಗಳಿದೆ. ಅದೇ ಹೇಳೋದು ಅಂದ್ರ ಏನಂತ ಇಲ್ದಿರೋದ್ ಏನ್ ನೋಡ್ದ ಅಂದ್ರೆ, ಬೈಬಲ್ ಇಲ್ದಿರೋದ್ ಏನ್ ಮಾಡೋದು? ಬೈಬಲ್ ಹೆಂಗ್ ಹೇಳ್ಬೇಕು, ಹೆಂಗ್ ಓದ್ಬೇಕಂತ? ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಹುಡುಕಿ ಓದಿರಿ. ಆಮೇಲೆ
ಮನಸ್ಸು ವಿಪರೀತಗಳನ್ನು ಹೊರಪಡಿಸುವುದು.
ಇಲ್ದಿದ್ದೆಲ್ಲಾ ಬಿಡೋದಪ್ಪ ಬಾಯಿನಲ್ಲಿ. ಒಂದು ವಾಕ್ಯ ಇಟ್ಕೊಂಡು ಬೆಳಿಗ್ಗೆಯಿಂದ ಸಾಯಂಕಾಲವರೆಗೆ ಹೇಳಿದ್ದೆ ಏನ್ ಮಾಡೋದು, ಹೇಳ್ಕೊಂಡು ಇಲ್ದಿರೋದೆಲ್ಲ ಏನ್ ಮಾಡೋದಂತೆ, ವಿಪರೀತ ಮಾತಾಡೋದು. ಸಾಕ್ಷಿಗಳು ಹೇಳ್ಕೊಡು, ತಮಾಷೆಗಳು ಹೇಳ್ಕೊಂಡು ಅಲ್ಲಿ ಅಂತ ಆಡಾಡ್ಬಿಟ್ಟು ಮುಗ್ದೋಯ್ತು ಆರಾಧನೆ. ಕ್ಲೋಸ್ ಅದರ. ಆಮೇಲೆ
ನೀನು ಸಮುದ್ರದ ನಡುವೆಯಾಗಲಿ ಹಡಗಿನ ಕಂಬದ ತುದಿಯಲ್ಲಾಗಲಿ ಮಲಗಿರುವವನಂತೆ ಇರುವಿ. ಜನರು ನನ್ನನ್ನು ಹೊಡೆದರೂ ನೋವಾಗಲಿಲ್ಲ.
ಇಂಥ ಜನಗಳಿಗೆ, ಇಂಥ ಒಂದು ಅಸತ್ಯನ ಕೇಳಂತ ಜನಗಳಿಗೆ, ಕೆಲವು ಜನಕ್ಕೆ ಏನು ಹೊಡೆದ್ರು ಏನಾಗಲ್ಲ, ನೋವಾಗಲ್ಲ, ಫೀಲೇ ಆಗಲ್ಲ, ಅರ್ಥನೇ ಆಗಲ್ಲ. ಯಾಕೆ? ಏನ್ ಹೊಡಿಬೇಕು ಹೇಳ್ತಾರಲ್ಲ, ಆ ಕೂಸನ್ನು ತಗೊಂಡು ಬಂಡೆ ಮೇಲೆ ಹೊಡೆಯಂತ ಮನುಷ್ಯನು ಭಾಗ್ಯವಂತನು. ಇವ್ರಿಗೆ ತಗೊಂಡಾಗ ಎಷ್ಟು ಸತಿ ಯೇಸು ಕ್ರಿಸ್ತನ ಬಂಡೆ ಮೇಲೆ ಹೊಡೀರಿ, ಅವ್ರಿಗೆ ಏನಾಗಲ್ಲ, ಎಫೆಕ್ಟೇ ಇಲ್ಲ. ಯಾಕಂದ್ರೆ ನಂಬಿಕೆ ಯೇಸು ಕ್ರಿಸ್ತ ಮೇಲಿಲ್ಲ ಹೊರತು ಯಾರ ಮೇಲೆ, ಮನುಷ್ಯರ ಮೇಲಿದೆ. ಆಮೇಲೆ ನೆಕ್ಸ್ಟ್,
ಪಡಿದರೂ ತಿಳಿಯಲಿಲ್ಲ, ಯಾವಾಗ ಎಚ್ಚೆತ್ತೇನೋ ಪುನಃ ಅದನ್ನು ಹುಡುಕೇನು ಎಂದುಕೊಳ್ಳುವಿ.
ನೋಡ, ಯಾವಾಗ ಎಚ್ಚೆತ್ತೇನೋ ಪುನಃ ಏನ್ ಮಾಡ್ತೀನಿ, ಅದನ್ನೇ ಹುಡುಕ್ತೀನಿ ಅಂತಂದ್ರೆ ಅದನ್ನ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತನ ಸರಸಗಳೇ, ಈ ಒಂದು ದ್ರಾಕ್ಷರಸದಿಂದ ಏನಾಗಿದೆ ಅಂತೇಳಿ ಅಮಲೇರಿ ಇಡೀ ಜನಕ್ಕೆ ಒಂದು ದುರ್ಬೋಧನೆಯಿಂದ ಅಲ್ಲಿ ತುಂಬಿದೆ ಅಂತ ಅದರ. ಅದಕ್ಕೆ ನೋಡಿ ಏನ್ ಹೇಳ್ತಾರೆ ಪ್ರಕಟಣೆಯಲ್ಲಿ 14th ಅಧ್ಯಾಯ ಏನ್ರಿ 8th ವಚನದಲ್ಲಿ ಆ ಕೊನೆಯ ಭಾಗ ಓದ್ಬಿಡಂತೀನಿ.
ಆಕೆಯು ಸಕಲ ಜನಾಂಗಗಳಿಗೆ ತನ್ನ ಅತಿ ಜಾರತ್ವವೆಂಬ ದ್ರಾಕ್ಷಾರಸವನ್ನು ಕುಡಿಸಿದಳು ಎಂದು ಹೇಳಿದನು. ಅವನ ಹಿಂದೆ ಮೂರನೆಯವನಾದ ಒಬ್ಬ ದೇವದೂತನು ಬಂದು, ಯಾವನಾದರೂ ಮೊದಲನೆಯ ಮೃಗಕ್ಕೂ ಅದರ ವಿಗ್ರಹಕ್ಕೂ ನಮಸ್ಕಾರ ಮಾಡಿ ತನ್ನ ಹಣೆಯ ಮೇಲಾಗಲಿ ಕೈಯ ಮೇಲಾಗಲಿ ಗುರುತು ಹಾಕಿಸಿಕೊಂಡರೆ ಅವನೂ ಸಹ ದೇವರ ಕೋಪವೆಂಬ ಪಾತ್ರೆಯಲ್ಲಿ ಏನೂ ಬೆರೆಸದೆ ಹಾಕಿದ ದೇವರ ರೌದ್ರವೆಂಬ ದ್ರಾಕ್ಷಾರಸವನ್ನು ಕುಡಿಯುವನು.
ನೋಡ್ರ ಅದಕ್ಕೆ ಹೇಳ್ತಾರೆ ಇಲ್ಲಿ ಇನ್ನೊಬ್ಬ ದೇವದೂತ, ಇನ್ನೊಂದು ಕ್ಲಿಯರ್ ಮೆಸೇಜ್ ಅಂದ್ರೆ, ಹೋಗ್ತಾ 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 ದೇವ್ರೇ ಮಾಡ್ತಾರೆ ಸತ್ಯವಾರ್ತೆ ಮುಖಾಂತರ ಇನ್ನ ಆದಷ್ಟು ಬೆಳಕು ಏನ್ ಮಾಡ್ತಾವ್ರೆ ಅಲ್ಲಿ ಕೊಡ್ತಾ ಹೋಗ್ತಾರೆ ಅಂತ ಹೇಳ್ತಾರೆ. ತರುವಾಯ ಮೂರನೇ ದೇವದೂತನು ಬಂದು ಏನ್ ಹೇಳ್ತಾರೆ, ಯಾರಾದ್ರೂ ಮೃಗ ಮೊದಲನೆಯ ಒಂದು ಮೃಗಕ್ಕೂ ಅದರ ವಿಗ್ರಹಕ್ಕೂ ನಮಸ್ಕರಿಸಿದರೆ ಏನ್ತಾರೆ, ತನ್ನ ಹಣೆ ಮೇಲಾಗ್ಲಿ ಕೈ ಮೇಲಾಗ್ಲಿ ಗುರುತನ್ನು ಹಾಕ್ಸ್ಕೊಂಡ್ರೆ ಏನಪ್ಪಾ ಅಂತಂದ್ರೆ ದೇವರ ರೌದ್ರವೆಂಬುವಂತ ದ್ರಾಕ್ಷರಸನ್ ಕುಡಿಯೋದಕ್ಕೆ ಏನ್ ಮಾಡ್ತಾರಂತೆ, ಕೊಡ್ತಾರಂತೆ. ಅದರ ಅಂದ್ರೆ ಏನೋ ಬಾಬಿಲೋನ್ ದುರ್ಬೋಧನೆಗಳು ಕುಡಿದಿದ್ಮೇಲೆ ಈ ಒಂದು ಏನ್ರಿ ದ್ರಾಕ್ಷರಸ ಕುಡಿದಿದ್ಮೇಲೆ ಏನ್ ಮಾಡ್ಬೇಕು, ಬಿಟ್ಬಿಡ್ಬೇಕು ಅಲ್ವರ? ಇಲ್ಲ ಅಂದ್ರೆ ಏನ್ ಮಾಡ್ತಾರೆ, ಇನ್ನೊಂದು ದೇವ್ರ ರೌದ್ರ ಎಂಬಂತ ಒಂದು ದ್ರಾಕ್ಷರಸನ್ ಕೊಡ್ತಾರಂತಂದ್ರೆ ಏನಿದು ಮೃಗ? ನಾವು ಆಂಟಿ ಕ್ರೈಸ್ಟ್ ಕ್ಲಾಸ್ ಅಲ್ಲಿ ಓದಿದಿರಿ ಅದರ, ಏನಂತ ಓದಿದ್ರಿ ಪ್ರಕಟಣೆ 13th ಅಧ್ಯಾಯ ಯಾವ್ದಿದ್ದು ಹೇಳೋದು ಅದರ? ರೋಮನ್ ಕ್ಯಾಥಲಿಕ್ ಸಂಸ್ಥೆ ಮತ್ತೆ ಎಲ್ಲಾ ಪ್ರೊಟೆಸ್ಟೆಂಟ್ ಡಿನಾಮಿನೇಷನ್ ಇವೆರಡೂ ಸೇರ್ಬಿಟ್ಟೆ ಏನಪ್ಪ ಆಗಿರೋದು ಅಂತ ನೋಡ್ತೀರಿ ಅಂದ್ರೆ ಏನ್ರಿ ಆ ಮೃಗ ಹೆಂಗಿತ್ತಂತೆ, ಮೃಗ ನೋಡೋದಕ್ಕೆ ಚಿರತೆ ತರ ಇತ್ತಂತೆ ಅದರ. ಅಂದ್ರೆ ಆಮೇಲೆ ಹೆಂಗಿತ್ತಂತೆ ಕೈಕಾಲುಗಳು, ಕಡಿಯ ಕೈಕಾಲುಗಳು, ದೇಹ ಚಿರತೆ ತರ, ಬಾಯಿ ಏನ್ರಿ ಸಿಂಹದ ತರ, ಘಟಸರ್ಪ ಒಂದು ಶಕ್ತಿ ಕೂತಂತೆ, 10 ತಲೆಗಳಿತ್ತಂತಲ್ಲ, ವಿಚಿತ್ರವಾಗಿರಂತ ವಿಲಕ್ಷಣವಾಗಿರಂತ ಮೃಗ ದ ಗ್ರೇಟ್ ಬ್ಯಾಬಿಲಾನ್ ಅದರ. ಸೊ ಅದಕ್ಕೆ ಈ ಮೃಗಕ್ಕಾಗಲಿ ಏನ್ರಿ ಅದರ ಒಂದು ಏನಂತೆ ನಮಸ್ಕಾರ ಯಾವ್ದಕ್ಕೆ ಮಾಡೋದು, ಅದರ ಒಂದು ಏನ್ರಿ ಹಣೆ ಮೇಲಾಗ್ಲಿ ಕೈ ಮೇಲಾಗ್ಲಿ ಅಂತ ನಾವು ಚೆನ್ನಾಗಿ ಓದಿರಲ್ಲ, ಅದು ಸಪೋರ್ಟ್ ಮಾಡೋದಾಗ್ಲಿ ಅಥವಾ ದುರ್ದ ಒಂದು ಬೋಧನೆ ಇರುವಂತ ಸಂಸ್ಥೆಗಳಿಗೆ ನಾವು ಜ್ಞಾನನ ಹೊಂದ್ಕೊಳೋದಾಗ್ಲಿ, ಅದನ್ನ ಕೇಳೋದಾಗ್ಲಿ, ಅಥವಾ ಇಂಡೈರೆಕ್ಟ್ ಆಗಿ ಯಾವ್ದೇ ರೀತಿ ಒಂದು ಸಪೋರ್ಟ್ ಮಾಡೋರ್ಗೆ ಏನ್ ಮಾಡ್ತಾರೆ, ದೇವರು ಉಗ್ರ ಕೋಪಕ್ಕೆ ಗುರಿ ಆಗ್ತಾರಂತೆ. ಅದ್ ಹೇಳ್ತಾರಲ್ಲ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಅಂತವರನ್ನು ದೇವರು ಏನ್ರಿ ಹತ್ತನೇ ವಚನ ಹೇಳ್ತಲ್ಲ ಪ್ರಕಟಣೆ 14:10 ನೋಡ್ರಿ,
ಅವನು ಸಹ ದೇವರ ಕೋಪವೆಂಬ ಪಾತ್ರೆಯಲ್ಲಿ ಏನೋ ಬೆರೆಸದೆ ಹಾಕಿದ ದೇವರ ರೌದ್ರವೆಂಬ ದ್ರಾಕ್ಷಾರಸವನ್ನು ಕುಡಿಯುವನು.
ದೇವರ ರೌದ್ರವೆಂಬ ದ್ರಾಕ್ಷಾರಸವನ್ನು ಕುಡಿಯುವನು, ಏನನ್ನೂ ಮಿಕ್ಸ್ ಮಾಡದಿರಂತ ದ್ರಾಕ್ಷಾರಸ. ಯೋಚನೆ ಮಾಡಿ, ಈಗ ಸಾಮಾನ್ಯ ದ್ರಾಕ್ಷಾರಸ ಅಂದ್ರೆ ಏನ್ ಮಾಡ್ತಾರೆ, ಅದು ಸ್ಟ್ರಾಂಗ್ ಆಗಿರ್ತಾರೆ, ಸ್ವಲ್ಪ ನೀರ್ ಹಾಕೊಂಡು ಏನ್ ಮಾಡ್ತಾರೆ ಕುಡಿತಾರೆ. ದೇವ್ರು ಕೊಟ್ರೆ ಹೆಂಗ್ ಕೊಡ್ತಾರೆ ಅಂತಂದ್ರೆ, ಹೆಂಗ್ ಇದೆಯೋ ಹಂಗೆ ಸ್ಟ್ರಾಂಗ್ ಆಗಿ ಏನ್ ಮಾಡ್ಬೇಕು ಅಂದ್ರೆ ಭಯಂಕರವಾಗಿರುವಂತ ದೇವ್ರ ರೌದ್ರ. ಏನಿದು ದೇವ್ರ ರೌದ್ರ ಅಂತಂದ್ರೆ, ಅದರ ಏನ್ ದೇವ್ರ ರೌದ್ರ ಅಂದ್ರೆ ಏನ್ ಕೊಡ್ತಾರೆ ಅಂದ್ರೆ, ಬೈಬಲ್ ನಲ್ಲಿ ಸತ್ಯನ ದೇವ್ರ ರೌದ್ರಕ್ಕೆ ಏನ್ ಮಾಡ್ತಾರೆ ಕಂಪೇರ್ ಮಾಡ್ತಾರೆ ನೋಡಿ, ಒಂದ್ ವಚನ ಓದನ ಎಲ್ಲಿ ಅಂದ್ರೆ ಕೀರ್ತನೆ 75:8 ಕೀರ್ತನೆ 75:8 ಕೀರ್ತನೆ 75:8 ಓದಿ.
ಯಹೋವನು ಯಹೋವನ ಕೈಯಲ್ಲಿ ಪಾತ್ರೆಯದೆ, ಅದು ಔಷಧಿ ಮಿಶ್ರವಾಗಿ ಉಕ್ಕುವ ದ್ರಾಕ್ಷಾರಸದಿಂದ ತುಂಬಿದೆ, ಅದರಿಂದ ಹೊಯ್ದು ಹಂಚುತ್ತಾನೆ. ಲೋಕದ ದುಷ್ಟರೆಲ್ಲರೂ ಅದರೊಳಗಿನ ಮಡ್ಡಿಯನ್ನು ಸಹ ಕುಡಿದು ಮುಗಿಸಬೇಕು.
ದೇವ್ರ ಕೋಪ ಎಲ್ಲಾ ದುರ್ಬೋಧನೆಗಳು ಕೊಟ್ರ ದೇವ್ರು ಯಾರು ಸರಿಯಾಗಿ ಕೊಡ್ತಾವಂತೀರಿ, ಹೆಂಗಿದೆ ಅಂತ ಅದು, ಅದು ಸ್ಟ್ರಾಂಗ್ ಡ್ರಿಂಕ್, ಇದೇ ದೇವ್ರ ರೌದ. ಔಷಧಿ ಮಿಶ್ರ ಅಂತ ಹೇಳ್ತಾರೆ, ಏನಪ್ಪ ಔಷಧಿ ಮಿಶ್ರ ಡ್ರಿಂಕ್ ಅಂತಂತ ಏನ್ ಕೇಳ್ತಾರೆ ಅಂತಂದ್ರೆ, ಏನ್ರಿ ಅಂದ್ರೆ ಇವ್ರು ಕೊಟ್ಟಿದ್ ದುರ್ಬೋಧನೆ ದೇವ್ರ ಒರಿಜಿನಲ್ ಸತ್ಯ ಕೊಡ್ತಕೊಂಡಿದ್ದೀನಿ. ಈ ಸತ್ಯ ಕೇಳಕ್ ಹೆಂಗಿರ್ತದೆ ಅಂದ್ರೆ ಭಯಂಕರ ರೌದ್ರ ಇರ್ತಾರೆ. ಹೆಂಗಿದು ಅಲ್ಲ ಹೆಂಗ ಬ್ರದರ್ ಸತ್ಯ ಹೆಂಗೆ ರೌದ್ರ, ದೇವ್ರ ರೌದ್ರ ಕೋಪಕ್ಕೆ, ದೇವ್ರ ಕೋಪಕ್ಕೆ ಹೆಂಗೆ ಹೇಳಕ್ ಸಾಧ್ಯ ಅಂತಂದ್ರೆ ನೋಡಿ, ಹಳೆ ಒಡಂಬಡಿಕೆ ನಾವು ಎಷ್ಟೋ ರಾಜ್ಯಗಳ ಕಥೆಗಳೆಲ್ಲ ಏನ್ ಮಾಡ್ತೀವಿ ಓದಿದೀವಿ, ಅದರ ಎಲ್ಲಾ ರಾಜರು ದಾವೀದ್ ಬಿಟ್ರೆ ಎಲ್ಲಾ ರಾಜರು ಮುಖ್ಯ ನೋಡ್ಬೇಕಂದ್ರೆ ದೇವ್ರ ಮಾರ್ಗದಲ್ಲಿ ಯಾರು ಏನ್ ಮಾಡಲಿಲ್ಲ ನಡೆದಿಲ್ಲ, ಎಲ್ಲ ದೇವ್ರ ವಿರುದ್ಧವಾಗಿ ಏನ್ ಮಾಡಿದ್ರು ಪಾಪಗಳನ್ನ ಏನ್ ಮಾಡಿದ್ರು ಮಾಡಿದ್ರು ಅಂದ್ರ ದೇವ್ರ ವಿರುದ್ಧವಾಗಿ ಪಾಪಗಳನ್ನ ಮಾಡಿ ದೇವ್ರ ವಿರುದ್ಧವಾಗಿ ಏನ್ ಮಾಡಿದ್ರು ಅವ್ರು ನಡ್ಕೊಂಡ್ರು. ಅವಾಗ ದೇವ್ರು ಯಾರ ಮುಖಾಂತರ ಎಚ್ಚರಿಕೆ ಪಾಠಗಳನ್ನ ನೀಡಿದ್ರು ಅವ್ರಿಗೆ, ಎಚ್ಚರಿಕಿಸಿದ್ರು
ಯೋಹಾನನ್ ಮುಖಾಂತರ,
ಹಳೆ ಒಡಂಬಡಿಕೆಯಲ್ಲಿ
ಪ್ರವಾದಿಗಳ ಮುಖಾಂತರ.
ಮುಖಾಂತರ ಎಲ್ಲರ ಪ್ರವಾದಿಗಳ ಮಾತು ಕೇಳಿದ್ರ ಕೇಳಿದ್ರ
ಇಲ್ಲ ಇಲ್ಲ
ಕೇಳಿಲ್ಲ ಅಂತಂದ್ರೆ, ಅವ್ರು ಹೇಳಂತ ಮಾತುಗಳು ಇವ್ರಿಗೆ ಹೆಂಗಿತ್ತು ಅಂದ್ರೆ ಕಠಿಣವಾಗಿತ್ತು, ಅದರ ಭಯಂಕರ ಕೋಪ ಬಡಿಸೋದಾಗಿತ್ತು ಅಲ್ವರ. ಯರೀಮಿಯ ಬಂದು ಸತ್ಯ ಹೇಳ್ತಾರೆ, ರಾಜ ಏನ್ ಮಾಡ್ತಾರೆ ಇವನ್ ತಗೊಂಡ ಫಸ್ಟ್ ಅರೆಸ್ಟ್ ಮಾಡಿ ಎಲ್ಗೆ ಹಾಕು, ಗುಂಡಿಗೆ ಹಾಕು, ನೀರ್ ಇಲ್ದಿರ ಕೆಸರಲ್ಲಿರಂತ ಗುಂಡಿಗೆ ಹಾಕು ಅಂತ ಹೇಳ್ತಾರೆ ಅಲ್ವರ. ಎಜಿಕೇಲ್ ಹೇಳ್ತಾರೆ ಅದರ, ಆಯ್ತರ ಏಷಾಯ ಹೇಳ್ತಾನೆ ಅದರ, ಝಕೇರಿಯ ಹೇಳ್ತಾರೆ, ಬೈಬಲ್ ಹೇಳ್ತಾರೆ ಯೇಸು ಕ್ರಿಸ್ತು, ನೀವು ಅಡ್ಡಡ್ಡ ಸೀಳ್ಬಿಟ್ರಿ ನೀವು ಅವನ್ನ ಅಂದ್ರ ಆಲಯದಲ್ಲಿ ಬಲಿಪಿಟ್ಟಿರತ್ತ ನೀವು ಸೀಳ್ಬಿಟ್ರಿ ಅಂತ ಹೇಳ್ತಾರ. ಅಂದ್ರೆ ಅಷ್ಟೊಂದು ಅವ್ರು ಹೇಳಿದ್ದೆಲ್ಲ ಸುಳ್ಳ ಅಂದ್ರೆ ಇಲ್ಲ ಸತ್ಯನೇ ಹೇಳಿದ್ರು. ಆದ್ರೆ ಈ ಸತ್ಯ ಏನಪ್ಪ ಮಾಡ್ತೋ ಅಂದ್ರೆ ಕೇಳಂತ ಜನಗಳ ಕಿವಿಗೆ ಹೆಂಗಿತ್ತು, ತುಂಬಾ ಕಠಿಣವಾಗಿತ್ತು. ಯಾರಿಗೆ ಕಠಿಣವಾಗಿತ್ತು ಅಂದ್ರೆ ಯಾರಿಗೆ ಜೀರ್ಣ ಮಾಡ್ಕೊಳಕಾಗಿಲ್ಲ ಅದಕ್ಕೆ ತುಂಬಾ ಕಠಿಣವಾಗಿತ್ತು. ಜೀರ್ಣ ಮಾಡ್ಕೊಂಡೋಗಿ ಹೆಂಗಿತ್ತಂದೆ, ಅದು ಮಧುರ ಒಂದು ಜೀನಿನ ತರ ಇತ್ತು ಅಲ್ವರ. ಅದಕ್ಕೆ ನೋಡಿ ನಮ್ಮ ಹೊಸ ಒಡಂಬಡಿಕೆ ಸಿಸ್ಟರ್ ಕೂಡ ಹೇಳಿದ್ಲ ಯೋಹಾನ ಅದರ ನೋಡಿ, ಇವಾಗ ಯೋಹಾನ ಒಂದು ಸತ್ಯ ಹೇಳಿದ್ರು ಅದರ, ಯಾರೋ ಸ್ನಾನಿಕರಾದ ಯೋಹಾನ ಒಂದು ಸತ್ಯ ಹೇಳಿದ್ರು. ಯಾರಿಗೆ ಹೇಳಿದ್ರು, ಹೆರಾಡ್ ಹೇಳಿದ್ರು. ಎಂತ ಹೇಳಿದ್ರು, ಹೆರಾಡ್ ಏನ್ ಮಾಡಿದ್ದ,
ಅವರ ಅಣ್ಣನ ಹೆಂಡತಿ ಮದುವೆ ಮಾಡ್ಕೊಂಡಿರ್ತಾನ, ಇದು ತಪ್ಪು ಅಂತ ಹೇಳ್ತಾರೆ.
ಫಿಲಿಪ್ಪನ್ನ ಸಾಯಿಸ್ಬಿಟ್ಟು ಫಿಲಿಪ್ಪಿನ ಹೆಂಡತಿ ಆಗಿರಂತ ಹೆರಾಡಿಯಸ್ನ ಯಾರು ಮದ್ವೆ ಆಗಿದ್ದ, ಹೆರಾಡು ಮದ್ವೆ ಆಗಿದ್ದ ಅಲ್ವರ. ಅದನ್ನ ಅವಾಗ ಅವಾಗ ಯೋಹಾನ ಏನ್ ಮಾಡ್ತಾ ಇದ್ರು, ಖಂಡಿಸ್ತಾ ಇದ್ರು ಅಲ್ವರ. ಅದಕ್ಕೆ ಹೆರಾಡಿಗೆ ಏನಾಗ್ಬಿಡ್ತು, ನಾನು ಮಾಡಿದ ತಪ್ಪು ಅಂತ ಗೊತ್ತಾಯ್ತು. ಆದ್ರೆ ಇವನು ದೇವ್ರ ಮನುಷ್ಯ ಅಂತ ಅಂದ್ಬಿಟ್ಟು ಇವ್ರಿಗೆ ಮರ್ಯಾದೆ ಕೊಡೋದಂತೆ, ಅವ್ರ ಹತ್ರ ಜಾಸ್ತಿ ಏನ್ ಮಾಡಕ್ ಹೋಗ್ತಾ ಇಲ್ಲ, ಗಾಟೆ ಮಾಡ್ಕೊಂಡು ಹೋಗ್ತಾ ಇರ್ಲಿಲ್ಲ. ಆದ್ರೆ ಇದು ಯಾರಿಗಿಷ್ಟ ಆಗ್ಲಿಲ್ಲ, ಹೆರಾಡಿಯಸ್ಗೆ ಇಷ್ಟ ಆಗ್ಲಿಲ್ಲ. ಯಾಕಂದ್ರೆ ಅವ್ರು ಹೇಳಂತದ್ದು ಸತ್ಯ ಆಗಿದ್ರು ಸರಿ, ಈ ಸತ್ಯನ ಜೀರ್ಣ ಮಾಡ್ಕೊಳೋದು ಯಾರಿಗೆ ತುಂಬಾ ಕಷ್ಟವಾಗಿತ್ತು, ಹೆರಾಡಿಯಸ್ಗೆ ಅದರ. ಈ ಹೆರಾಡಿಯಾಳ್ಗೆ ಇದು ತುಂಬಾ ಹೆಂಗಿತ್ತಂತೆ, ಕಷ್ಟವಾಗಿತ್ತಂತೆ. ಹೆಂಗಿತ್ತು ಅಂದ್ರೆ ಒಳ್ಳೆ ಕೋಪ ನಾಕ್ತಂಗೆ, ಕೋಪ ಬರ್ಸ್ತಾ ಇತ್ತು ಅವಳನ್ನ ಅಲ್ವರ. ಅದಕ್ಕೆ ಬೈಬಲ್ ಏನಂತ ನೋಡ್ತಿದ್ರೆ ಅವಳು ಯಾರ ಜೊತೆ ಜಗಳಾಡದಂತೆ ಗೊತ್ತಾ, ಸ್ನಾನಿಕನದ ಯೋಹಾನ್ ಜೊತೆ ಜಗಳಾಡಲು ಅಂತ ಬರ್ತಾರೆ. ನೀವು ಆಮೇಲೆ ಬೇಕಾದ್ರೆ ಮಾರ್ಕ್ ಮತ್ತೆ ಲೂಕನ್ ಬರ್ತಾನೆ ಸುವಾರ್ತೆಯಲ್ಲಿ ಬರ್ತಾರೆ, ನೀವು ದಯವಿಟ್ಟು ಕಂಪೇರ್ ಮಾಡ್ಕೊಂಡು ನೋಡಿ, ಜಗಳ ಮಾಡ್ತಾರೆ ಅವಳು. ಅದಕ್ಕೋಸ್ಕರ ಏನ್ ಮಾಡ್ತಾರೆ ಅಂದ್ರೆ, ಒಂದಿನ ಚಾನ್ಸ್ ಸಿಕ್ತಾವಾಗ ತನ್ನ ಮಗಳ ಮುಖಾಂತರ ಡ್ಯಾನ್ಸ್ ಮಾಡಿಸ್ಬಿಟ್ಟು ನೀನ್ ಏನ್ ಬೇಕಾರ ಕೇಳು ಅರ್ಧ ರಾಜ್ಯವನ್ನು ಕೊಡ್ತೀನಿ ಅಂತ ಹೇಳ್ಬೇಕ್ರೆ ಫಸ್ಟ್ ಇವ್ಳು ಕೇಳಿದ್ದೇನು? ಏನ್ ಮೇಕೆ ತಲೆ ಕೋಳಿ ತಲೆ ಕೇಳದಂಗೆ ಕೇಳ್ಬಿಟ್ರೆ ಇವನ್ ತಗ್ ಕೊಟ್ಟೆ ಬಿಟ್ಟ ನೋಡಿರ್ತೀನಿ ಅದರ ಎಲ್ಲಾರ ಮುಂದೆ. ಎಷ್ಟು ಕಠಿಣ ಅಲ್ಲೋರ, ಯಾಕೆ ಅಂದ್ರೆ ಇವನು ಹೇಳಂತ ಸತ್ಯ ಹಂಗಿತ್ತಂತೆ ಅದರ ಒಂಥರ ಹಿಂಸೆ ಕೊಡೋದಾಗಿತ್ತು. ಇದೇ ದೇವರ ರೌದ್ರವೆಂಬಂತ ಏನ್ರಿ ಪಾತ್ರೆಯಲ್ಲಿ ಕುಡಿಯೋದಿಕ್ ಕೊಡ್ತಾರೆ ಅಂದ್ರೆ ಸತ್ಯ ಕೊಡ್ತಾರೆ. ಹೆಂಗೆ ಸತ್ಯ ಕೊಡ್ತಾರೆ ಅಂತಂದ್ರೆ ಎಲ್ಲಂತೆ ಸುವಾರ್ತೆ ಸರಳದ ಆಕಾಶದ ನಡುವೆ ಇವತ್ತೆಲ್ಲ ನಡೀತದೆ ಸುವಾರ್ತೆ ಅಲ್ರ, ಎಲ್ಲ ಆಕಾಶ ಮಂಡಲದಲ್ಲಿ ಇಡೀ ಬಾಬಿಲೋನ್ಗೆ ಈ ಸತ್ಯ ಏನಾಗ್ತದೆ ಇವತ್ತು ಹೋಗ್ತೀನಿ ನೋಡಿ. ಇವತ್ತು ವ್ಯವಸ್ಥೆ ಮಾಡಿದ್ದೀನಿ, ಇಲ್ಲಿರೋದು ಎಲ್ಲಾರು ಬಂದ್ಬಿಟ್ಟು ಎಲ್ಲಿದ್ದವ್ರೆ ಎಲ್ಲರ ಎಲ್ಲ ಬಾಬಿಲೋನ್ ಇದ್ದವ್ರೆ, ಬಾಬಿಲೋನ ಬಿಟ್ಟು ಏನಕ್ಕಪ್ಪ ಹೊರಗಡೆ ಬಂದಿದ್ರೆ ಸತ್ಯ ಅಲ್ವರ. ಅದಕ್ಕೆ ನೋಡ್ಬೇಕಾರೆ ಸತ್ಯ ಏನ್ ಮಾಡ್ತಾರಂತ ಅಲ್ಲಿ ಅಲ್ಲಿ ಕೊಡ್ತಾರೆ ಅಂತ ಅಲ್ರ. ಆ ಸತ್ಯನ ನೋಡಿ ಹೆಂಗ್ ಕೊಡ್ತಾರೆ ಅಂತಂದ್ರೆ, ಅಲ್ಲಿ 11-10 ವಚನ ಆಗಿದ್ದ ನಂತರ ಆ 10 ವಚನ ಏನ್ ಸತಿ ಓದೋಣ ಅಂತೀರಿ? ಪ್ರಕಟಣೆ 14 ಹತ್ತು,
ದೇವರ ಕೋಪವೆಂಬ ಪಾತ್ರೆಯಲ್ಲಿ ಏನೂ ಬೆರೆಸದೆ ಹಾಕಿದ ದೇವರ ರೌದ್ರವೆಂಬ ದ್ರಾಕ್ಷಾರಸವನ್ನು ಕುಡಿಯುವೆನು.
ಏನೂ ಹಾಕದಿರಾ ಅಂದ್ರೆ ಏನು ಮಿಶ್ರಣ ಮಾಡಿದಿರಾ ಅಂದ್ರೆ ಪ್ಯೂರ್ ಟ್ರುತ್, ಸ್ಟ್ರಾಂಗ್ ಫುಡ್. ಇವಾಗ ಯೇಸು ಕ್ರಿಸ್ತ ನಮ್ಗೆ ಏನ್ ಮಾಡ್ತಾವ್ರೆ, ಎಂತ ಊಟ ಕೊಡ್ತಾರೆ? ಗಟ್ಟಿಯಾದಂತ ಆಹಾರ. ಇದಕ್ಕೇನು ಬೆರೆಸಿದಾರ, ತಿಳಿ ಮಾಡಿದಾರ, ಗಟ್ಟಿಯಾಗಿ ಕೊಡ್ತಾ ಇದ್ರಂತೆ. ನೆಕ್ಸ್ಟ್
ಪರಿಶುದ್ಧ ದೇವದೂತರ ಮುಂದೆಯೂ
ಇದನ್ನೆಲ್ಲಪ್ಪ ಕೊಡ್ತಾರೆ ಅಂತಂದ್ರು, ಪರಿಶುದ್ಧ ದೇವದೂತರ ಮುಂದೆಯೂ
ಯಜ್ಞದ ಕುರಿಯಾದಾತನ ಮುಂದೆಯೂ,
ಯಜ್ಞದ ಕುರಿಯಾದಾತನ ಮುಂದೆಯೂ
ಬೆಂಕಿಯಿಂದಲೂ ಗಂಧಕದಿಂದಲೂ ಯಾತನೆ ಪಡುವನು.
ಎಂತರೆ ಯಜ್ಞದ ಕುರಿಯಾದಾತನ ಮುಂದೆಲೂ ಅಂದ್ರೆ ಏನರ್ಥ, ಯಾರ ಪ್ರೆಸೆನ್ಸ್ ಅಲ್ಲಿ ಕೊಡ್ತಾರೆ, ಯಾರು ಮುಂದೆ ಕೊಡ್ತಾರೆ ಅಂತಂದ್ರೆ, ಹಂಗ್ರೆ ಅವ್ರ ಮುಂದೆ ಅವ್ರ ಬದಿನಾಗ ಬಂದ್ಯ ನಿಂತಿರ್ಬೇಕು. ಹಂಗ್ರೆ ಯಾರಿದ್ದು ಯಜ್ಞದ ಕುರಿಯಾದಾತನ? ಯಾರು? ಯೇಸು ಕ್ರಿಸ್ತನು. ಹಂಗ್ರೆ ಇವೆಲ್ಲ ನಡೆಯೋದು ಯಾವಾಗ ಅಂತಂದ್ರೆ, ಯಜ್ಞದ ಕುರಿಯಾದಾತನು ಬಂದು ನಿಂತಿರ್ಬೇಕೇ ನಡೆಯುವಂತ ವಿಚಾರ. ನಮ್ಗೆಲ್ಲ ಚೆನ್ನಾಗ್ ಗೊತ್ತು 1874 ಅಲ್ಲಿ ಏನಾಯ್ತು, ಇದು ಕರೆಯ ನೆರವೇರ್ತು ಅಲ್ವರ. 1874 ಇಂದ ಆತನ ಪ್ರತ್ಯಕ್ಷ ದಿನದಲ್ಲಿ ನಾವೇನ್ ಮಾಡ್ತಾ ಇದ್ರಿ, ಬಾಳ್ತಾ ಇದ್ರಿ. ಅದಕ್ಕೆ ಆತನ ಪ್ರತ್ಯಕ್ಷ ದಿನದಲ್ಲೇ ಈ ಒಂದು ನಿತ್ಯವಾದ ಸುವಾರ್ತೆ ಏನಾಗಿದೆ ಅಂತೆ ಸಾರಲ್ಪಟ್ಟಿದೆ. ಬಾಬಿಲೋನ್ ಅಲ್ಲಿ ಕೇಳಂತ ಕಿವಿಗಳಿಗೆ ಹೆಂಗಿದೆ ಅಂತೆ, ಬಿದ್ದಳು ಬಿದ್ದಳು ಮಹಾನಗರಿ ಬಿದ್ದಳು ಅಂತ ಹೇಳಿದೆ. ಇದೆ ಮತ್ತೊಬ್ಬ ಜನಗಳಿಗೆ ಹೆಂಗಿದೆ ಅಂತಂದ್ರೆ, ಭಯಂಕರವಾಗಿರೋ ದೇವ್ರ ರೌದ್ರ ತರ ಏನಾಗಿದೆ ಅಂತ ಇದು. ಇದೆ ಇದನ್ನ ಜೀರ್ಣ ಮಾಡ್ಕೊಳಕ್ ಏನಾಗ್ತಲ್ಲ ಅವ್ರಿಗೆ, ಅವ್ರಿಗೆ ಆಗ್ತಾ ಇಲ್ಲ ಅಲ್ರ. ಅದಕ್ಕೆ ನೋಡಿರ್ತೀನಿ ಪ್ರಕಟಣೆ 14:11,
ಅಂತವರ ಯಾತನೆಯ ಹೊಗೆಯು,
ಅಂತವರ ಯಾತನೆ ಪಡ್ತಾರೆ, ಅಂತವರ ಯಾತನೆಯ ಹೊಗೆಯು
ಯುಗ ಯುಗಾಂತರಗಳಲ್ಲಿಯೂ ಏರುತ್ತಾ ಹೋಗುತ್ತದೆ.
ಯುಗಾಂತರಗಳಲ್ಲಿ ಏರುತ್ತಾ ಹೋಗ್ತದೆ. ಏನಪ್ಪ ಇದು ಯಾತನೆ? ಅಯ್ಯೋ ಎಲ್ಲರೂ ತಿಳ್ಕೊಂಡ್ಬಿಡ್ತಾರೆ, ಅಗ್ನಿ ನರಕ ನರಕಕ್ಕಾಕ್ಬಿಡ್ತಾರೆ, ಹಿಂಸೆ ಪಡ್ತಾರೆ, ಯುಗ ಯುಗಾಂತರಗಳಲ್ಲಿ ಹಿಂಸೆ ಪಡ್ತಾ ಇರ್ತಾರೆ, ಹೊಗೆ ಬರ್ತಾನೇ ಇರ್ತದೆ. ಇದಾದ ಬಗ್ಗೆ ಹೇಳ್ತಾವ್ರ. ಇವಾಗ ಯೋಚನೆ ಮಾಡಿ, ಇದಕ್ಕಿಂತ ಮುಂಚೆ ನೋಡಿರೋದು ಏನ್ ನೋಡಿದ್ರಿ? ಆಕಾಶ ನೋಡಿದ್ರಿ. ಆಕಾಶದಲ್ಲಿ 3 ದೂತರು ಬಂದ್ರಂತೆ, ನಿತ್ಯವಾದ ಸುವಾರ್ತೆ ಸಾರದಂತೆ. ಆಮೇಲೆ ಏನ್ ನೋಡಿದ್ರಿ? ಘಟ ಸರ್ಪ, ವಿಗ್ರಹ, ವಿಗ್ರಹದ ಸ್ವರೂಪ ಎಲ್ಲ ನೋಡಿದ್ರಿ. ಇವೆಲ್ಲ ಲಿಟ್ರಲ್ಲ, ಇವೆಲ್ಲ ಬಂದ್ಬಿಟ್ಟು ಆತ್ಮಿಕ ಅರ್ಥ ಇದೆ. ಇದು ನೇರವಾಗಿರೋ ಭಾಷೆ ಅಲ್ಲ. ಅದೇ ರೀತಿ ಹೆಂಗೆ ಈ ಮೃಗ ಇವೆಲ್ಲ ಬಂದ್ಬಿಟ್ಟು ನೇರವಾಗಿರೋ ಭಾಷೆ ಅಲ್ವೋ, ಅದೇ ಪ್ರಕಾರ 11 ವಚನದಲ್ಲಿ ಇವ್ರು ಯಾತನೆ ಪಡ್ತಾರೆ. ಇವ್ರು ಯಾತನೆಯ ಹೊಗೆ ಏನ್ರಿ, ಯುಗ ಯುಗಾಂತರೊಳಗೆ ಏನಾಗ್ತದೆ, ಏರ್ತಾ ಹೋಗ್ತಾರೆ ಅಂತಂದ್ರೆ ಇವೆಲ್ಲ ಆತ್ಮಿಕ ಅರ್ಥ ಇದೆ. ಅಂದ್ರೆ ಏನಾದ ಆತ್ಮಿಕ ಅರ್ಥ? ಸಿಂಪಲ್ ನೋಡ್ರಿ, ನಾವು ನಿಮ್ಗೆಲ್ಲರಿಗೂ ಒಂದು ಗ್ರೂಪ್ ಅಲ್ಲಿ ವಾಟ್ಸಪ್ ಮಾಡಿದ್ವಿ, ಅದರ ಬೈಬಲ್ನಲ್ಲಿ ಒಂದೊಂದು ಚಿಹ್ನೆಗಳಿಗೆ ಒಂದೊಂದು ಪದಗಳಿಗೆ ಇರೋಂಥ ಆತ್ಮಿಕ ಅರ್ಥಗಳೇನು ಅಂತ. ಸುಮಾರು 400 ಒಂದು ಪಟ್ಟಿ ಏನ್ ಮಾಡಿದಿರಿ ಅಲ್ಲಿ ಮಾಡಿದಿರಿ. ಅದರ ಬೈಬಲ್ನಲ್ಲಿ ಹೊಗೆ ಅಥವಾ ಸ್ಮೋಕ್, ಸ್ಮೋಕಗೆ ಏನ್ ಹೇಳ್ತಾರೆ ಕನ್ನಡದಲ್ಲಿ? ಹೊಗೆ, ಹೊಗೆನೆ. ಅದರ ಹೊಗೆ ಅಂತದ್ ಏನಪ್ಪಾ ಅಂದ್ರೆ ನೆನಪು. ಇವಾಗ ಉದಾಹರಣೆಗೆ ನೋಡಿದ್ದೀರಿ, ಇವಾಗ ಎಲ್ಲೋ ಒಂದ್ ಕಡೆ ಬೆಂಕಿ ಹಚ್ಕೊಂಡ್ಬಿಡ್ತಾರಪ್ಪ ಅದರ, ಆ ಬೆಂಕಿ ಹಚ್ಕೊಂಡ್ರೆ ಏನ್ ಮಾಡ್ತೀರಿ, ಅಯ್ಯೋ ಏನಪ್ಪಾ ಇಂಥ ಬೆಂಕಿ ಅಂತಂದ್ಬಿಟ್ಟು ನೋಡ್ತೀರಿ. ಅದರ ಆ ಬೆಂಕಿ ಎಲ್ಲ ಹಚ್ಚು ಎಲ್ಲ ಸುಟ್ಟೆಲ್ಲ ಭಸ್ಮ ಆಗಿದ್ಮೇಲೆ ಆ ಬೆಂಕಿ ಯಾರೋಗ್ಬಿಟ್ರೆ ನೆಕ್ಸ್ಟ್ ಆ ಬೆಂಕಿ ಅಲ್ಲಿ ಹತ್ಕೊಂಡಿರ್ತ ಸ್ಥಳದಿಂದ ಏನ್ ಬರ್ತದೆ,
ಹೊಗೆ ಬರುತ್ತೆ.
ಬರ್ತಾರೆ. ಅವಾಗ ನೋಡಿದ್ರೆ ನಿಮ್ಗೆ ಏನ್ ನೆನಪು ಬರ್ತದೆ?
ಇಲ್ಲಿ ಬೆಂಕಿ ಹಚ್ಚಿದ್ರು ಯಾರೋ ಅಂತ ನೆನಪು ಬರ್ತೈತೆ.
ಅವನೇನೋ ಒಂದ್ ವಸ್ತು ಇತ್ತು, ಬೆಂಕಿ ಹಚ್ಕೊಂಡಿತ್ತು. ಆ ಇರಂತ ಒಂದ್ ವಸ್ತು ಏನಾಗಿತ್ತು, ಸುಟ್ಟೋಗ್ಬಿಡ್ತು. ಮನೆ ಇತ್ತು, ಮನೆ ಸುಟ್ಟೋಗ್ಬಿಡ್ತು ಅಂತ ಮನೆ ಮನೆ ಬಗ್ಗೆ ನೆನ್ಪು ಬರ್ತದೆ. ಆ ಮನೆಯೆಲ್ಲ ಹೆಂಗಿತ್ತು ಅಂತ ನೆನ್ಪು ಬರ್ತಾರ ಇಲ್ವಾ? ಅದೇ ತರ ಬಾಬಿಲೋನಿನ ನೆನಪು, ಬಾಬಿಲೋನ್ ನಡೆದಿರಂತ ಎಲ್ಲಾ ದುರ್ಬೋಧನೆಗಳ ನೆನಪು ಮನುಷ್ಯರ ಮನಸ್ಸಿಂದ ಇಮ್ಮಿಡಿಯೇಟ್ ಆಗಿ ಏನಾಗಲ್ಲ, ಹೋಗೋದಿಲ್ಲ. ಅದು ಶಾಶ್ವತವಾಗಿ ಹೆಂಗಿರ್ತದಂತೆ, ಯುಗ ಯುಗಾಂತರವರೆಗೂ ಇಂಥ ಒಂದು ಒಂದು ಎಂತಾರೆ ಸುಳ್ಳು ಬೋಧನೆಗಳಂತ ಒಂದು ಏನಿತ್ತು ಸಭೆ ಇತ್ತು ಅಂತಂದ್ಬಿಟ್ಟು ಇದು ಅವ್ರ ನೆನ್ಪು ಹೆಂಗಿರ್ತದಂತೆ, ಹ ಯುಗ ಯುಗಾಂತರಗಳಲ್ಲಿ ಏನಾಗಿರ್ತದೆ ಇರ್ತದೆ ಅಂತ ಹೇಳ್ತಾರೆ. ಅದರ ಆ ವಚನ ಇನ್ನೊಂದ್ಸತಿ ಓದನ, ಎಲ್ಲಿ ಅಂದ್ರೆ 11ನೇ ವಚನ ಓದಿ ಇನ್ನೊಂದ್ಸತಿ. ಹ
ಅಂತವರ ಯಾತನೆಯ ಹೊಗೆಯು ಯುಗ ಯುಗಾಂತರಗಳಲ್ಲಿಯೂ ಏರುತ್ತಾ ಹೋಗುತ್ತದೆ. ಮೃಗಕ್ಕೆ ಮತ್ತು ಅದರ ವಿಗ್ರಹಕ್ಕೆ ನಮಸ್ಕಾರ ಮಾಡುವವರು, ಅದರ ಹೆಸರನ್ನು ಸೂಚಿಸುವ ಗುರುತನ್ನು ಹಾಕಿಸಿಕೊಂಡಿರುವವರೆಲ್ಲರೂ ಹಗಲಿರುಳು ಉಪಶಮನವಿಲ್ಲದೆ ಯಾತನೆ ಪಡುವರು ಎಂದು ಮಹಾಶಬ್ದದಿಂದ ಹೇಳಿದನು.
ಹಗಲಿರುಳು ಯಾತನೆ ಪಡ್ತಾರಂತೆ. ಏನೋ ಯಾರಿಗೆ ಮುದ್ರೆ ಹಾಕ್ಸ್ಕೊಂಡವರು, ವಿಗ್ರಹಕ್ಕೆ ಮತ್ತೆ ಮೃಗಕ್ಕೆ ಮತ್ತೆ ಅದ ವಿಗ್ರಹಕ್ಕೆ ನಮಸ್ಕಾರ ಮಾಡುವವರು, ಮಾಡದೇ ಇರೋರಲ್ಲ, ಮೊದಲು ಹೇಳಿದ ಮಾಡದಿರೋರ ಬಗ್ಗೆ ಇಲ್ಲೇ ಹೇಳ್ತಾರೆ. ಮಾಡೋರು ಮಾಡೋರು ಏನ್ ಮಾಡ್ತಾರಂತೆ ಅಲ್ಲಿ, ಏನ್ರಿ ಹಗಲಿರುಳು ಯಾತನೆ ಪಡ್ತಾರಂತಪ್ಪ. ಅದರ ಏನಿದು ಅರ್ಥ ಅಂತಂದ್ರೆ, ಏನ್ರಿ ಮೃಗ ಮತ್ತೆ ವಿಗ್ರಹದ
ನಮಸ್ಕಾರ
ವಚನ ಓದಿ ಅನನ್ಯ ವಚನ.
ಅಂತವರ ಯಾತನೆಯ ಹೊಗೆಯು ಯುಗಾಂತರಗಳಲ್ಲಿಯೂ ಏರುತ್ತಾ ಹೋಗುತ್ತದೆ. ಮೃಗಕ್ಕೆ ಮತ್ತು ಅದರ ವಿಗ್ರಹಕ್ಕೆ ನಮಸ್ಕಾರ ಮಾಡುವವರು, ಅದರ ಹೆಸರನ್ನು ಸೂಚಿಸುವ ಗುರುತನ್ನು
ನೋಡ್ರಿ, ಹೆಸರನ್ನು ಸೂಚಿಸುವಂತ ಗುರುತು. ನಾವು ಪ್ರಕಟಣೆ 13ನೇ ಅಧ್ಯಾಯದಲ್ಲಿ ಕೊನೆಯ ವಚನ ನೋಡಿದಿಲ್ಲ, 666 ಏನು ಲಿಟರಲ್ ಆಗಿ 666 ಅಂಕಿ ಅಲ್ಲ, ಅದು ಹೆಸರನ್ನು ಸೂಚಿಸುವಂತ ಅಂಕಿ. ಅದೇ ಹೇಳ್ತಾರೆ ಹೆಸರನ್ನು ಸೂಚಿಸುವಂತ ಗುರುತು ಅಂದ್ರೆ ಫಾಲ್ಸ್ ಡಾಕ್ಟ್ರಿನ್ ಆ ಸಂಸ್ಥೆಗಳ ಬಗ್ಗೆ ಇರೋಂಥದ್ದು. ಅದರ ಅದಕ್ಕೆ ಹೇಳ್ತಾರೆ ಏನ್ರಿ ಹಗಲು ರಾತ್ರಿ ಹಗಲಿರುಳು. ಏನ್ ಹಗಲಿರುಳು ಅಂತಂದ್ರೆ ಕೀರ್ತನೆ 22:1-2 ಓದಿ. ಸಾಂಗ್ಸ್ 22:1.
ನನ್ನ ದೇವರೇ ನನ್ನ ದೇವರೇ, ಯಾಕೆ ನನ್ನನ್ನು ಕೈಬಿಟ್ಟಿದ್ದಿ? ನೀನು ಯಾಕೆ ನನಗೆ ಸಹಾಯ ಮಾಡದೆಯೂ ನನ್ನ ಕೂಗನ್ನು ಕೇಳದೆಯೂ ದೂರವಾಗಿದ್ದಿ? ನನ್ನ ದೇವರೇ, ಅಗಲಿನಲ್ಲಿ ಮೊರೆ ಇಡುತ್ತೇನೆ, ಪ್ರತ್ಯುತ್ತರವೇ ಇಲ್ಲ. ಇರುಳಿನಲ್ಲಿಯೂ ನನಗೆ ಉಪಶಮನವಿಲ್ಲ.
ಹೇಳಿದಂತ ಮಾತಿಲಿ ನನ್ ದೇವರೇ ಯಾಕೆ ನನ್ನ ಕೈಬಿಟ್ಟಿದ್ದಿ? ಅದರ ಹಗಲಿರುಳು ಏನ್ ಮಾಡ್ತಾ ಇದ್ದೀನಿ, ಮೊರೆ ಇಡ್ತಾ ಇದ್ದೀನಿ, ನನ್ಗೇನಿಲ್ಲ ಪ್ರತ್ಯುತ್ತರ ಇಲ್ಲ, ಉಪಶಮ ಇಲ್ಲ ಅಂತ ಯಾಕೆ ಯೇಸು ಕ್ರಿಸ್ತ ಹೇಳಿದ್ರು? ಹಂಗಾದ್ರೆ ಯೇಸು ಕ್ರಿಸ್ತ ಹಗಲಿರುಳು ಇದ್ರ ಶಿಲ್ಪೆ ಮೇಲೆ ಇದ್ದಿದ್ದು ಎಷ್ಟು ಅವರು?
ಆರು ಗಂಟೆ
ಕಾಲ. ಅದನ್ನ ಏನ್ ಮಾಡ್ತಾರೆ ಯೇಸು ಕ್ರಿಸ್ತ ಹಗಲಿರುಳಿಗೆ ಏನ್ ಮಾಡ್ತಾರೆ, ಕಂಪೇರ್ ಮಾಡ್ತಾರೆ. ಹಗಲಿರುಳು ನಿಂಗು ತಮ್ಮ ನಿಂಗು ಕಂಟಿನ್ಯೂಸ್, ಅದೇ ಅರ್ಥ ಬೈಬಲ್ ನಲ್ಲಿ. ಬೈಬಲ್ ಹೆಂಗ ಓದ್ಬೇಕು, ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಅಂದ್ರ ಏನೋ ಹಗಲಿರುಳು ಅಂತ ಹೇಳ್ಬಿಟ್ರೆ ಏನು ಬೆಳಿಗ್ಗೆ ಸಾಯಂಕಾಲ ಬೆಳಿಗ್ಗೆ ಸಾಯಂಕಾಲ ಕಂಟಿನ್ಯೂಸ್ ಆಗಿ ಅಂತಲ್ಲ ಅದರ ಅಂದ್ರೆ ಏನ್ರಿ ಇದು ಹಂಗೆ ಯಾವಾಗ ಇರೋಂಥದ್ದು ಅಂತ ಅರ್ಥ. ಅದರ ಕಂಟಿನ್ಯೂಸ್ ಆಗಿ ಅಂದ್ರೆ ಇವರು ಒಂದು ನೆನಪು ಏನಾಗ್ತದೆ, ಆ ಒಂದು ಸಂಸ್ಥೆಗಳ ನೆನಪು ಶಾಶ್ವತವಾಗಿ ಮನುಷ್ಯರ ಮನಸ್ಸಲ್ಲೇ ಆಗ್ತದೆ ಉಳಿತಾರಂತೆ. ಅಂದ್ರ ಇವ್ರು ನೋಡಿ 12ನೇ ವಚನ ಅದನ್ನ ಪ್ರಕಟಣೆ 14:12.
ಇದರಲ್ಲಿ ದೇವರ ಆಜ್ಞೆಗಳನ್ನು ಯೇಸುವಿನ ಮೇಲಣ ನಂಬಿಕೆಯನ್ನು ಕೈಗೊಂಡು ನಡೆಯುತ್ತಿರುವ ದೇವ ಜನರ ತಾಳ್ಮೆಯು ತೋರಿ ಬರುತ್ತದೆ.
ಇದರಲ್ಲಿ ಈ ಟೈಮಲ್ಲಿ ಯಾವ ಟೈಮಲ್ಲಿ ಆ ದೇವದೂತರ ಒಂದು ಮುಂದ್ಗಡೆ ಆಮೇಲೆ ಯಜ್ಞದ ಕುರಿಯಾದ ಹತ್ರ ಮುಂದೆ ಇವೆಲ್ಲ ನಡೀತಾ ಇರ್ಬೇಕ್ರೆ ಈ ಟೈಮಲ್ಲಿ ಯಾರಿಗಪ್ಪ ಪರೀಕ್ಷೆ ಅಂತಂದ್ರೆ ದೇವ್ರ ಮಕ್ಳಿಗೆ ಏನ್ರಿ ಪರೀಕ್ಷೆ. ಏನ್ ಪರೀಕ್ಷೆ ಅಂತಂದ್ರೆ ಯಜ್ಞದ ಕುರಿಯಾದ ಹತ್ರ ನೋಡ್ರ ದೇವರ ಆಜ್ಞೆ ಮತ್ತೆ ಯೇಸು ಕ್ರಿಸ್ತನ ಮೇಲಿರಂತ ನಂಬಿಕೆ ಇಟ್ಟಿರಂತ ಪರಿಶುದ್ಧ ಜನರ ಒಂದು ತಾಳ್ಮೆ ಇದ್ರಲ್ಲಿ ಏನಾಗ್ತದಂತೆ ತೋರಿ ಬರ್ತದೆ. ಹಂಗಾರೆ ಇವಾಗ ದೇವ್ರು ನಮ್ಗೆ ಕೊಡಂತ ಟೆಸ್ಟ್ ಟೈಮ್ಗಳಲ್ಲಿ ಏನಂತಂದ್ರೆ ನಮ್ಮ ತಾಳ್ಮೆನ ಏನ್ ಮಾಡೋದು ದೇವ್ರು ಅಲ್ಲಿ ಪರೀಕ್ಷೆ ಮಾಡೋದು. ಏನ್ ಪರೀಕ್ಷೆ ಮಾಡ್ತಾರೆ, ದೇವ್ರ ಆಜ್ಞೆಗಳೇನ್ ಮಾಡೋದು ನಾವು ಕೈಗೊಂಡು ನಡೆಯೋರಾಗಿರ್ಬೇಕು ಅಂತವ್ರಿಗೆ ಟೆಸ್ಟ್. ಅದರ ಅದಕ್ಕೆ ಯಾರೊಬ್ಬ ಸಿಸ್ಟರ್ ಮೆಸೇಜ್ ಮಾಡಿದ್ರು, ಸರ್ ಒಂದು ಟೆಸ್ಟ್ ಆಗೋಯ್ತು ಆಲ್ರೆಡಿ ಇನ್ನೊಂದು ಟೆಸ್ಟ್ಗೆ ಏನಾಗಿದ್ರೆ ದೇವ್ರು ನಮ್ಗೆ ಇನ್ನೊಂದು ರೆಡಿ ಮಾಡ್ತಾವ್ರೆ ಎಂಬುದು ಬರೀ ಟೆಸ್ಟ್ ಮೇಲೆ ಟೆಸ್ಟಾ ಅಂತ. ಹೌದು ನಾವೆಲ್ಲ ಏನಾಗಿದ್ರಿ, ತಂದೆಯವು ಏನಾಗಿದ್ದಾನೆ, ನಾ ಯೇಸುಕ್ರಿಸ್ತ ಏನಾಗಿದೆ, ದ್ರಾಕ್ಷ ಬಳ್ಳಿ, ತಂದೆ ಏನಾಗಿದ್ದಾರೆ, ತೋಟಗಾರ. ಆವ ಕೊಂಬೆ ಫಲ ಕೊಡ್ತದ, ಆ ಕೊಂಬೆನ ದೇವ್ರೆ ಮಾಡ್ತಾರಂತೆ, ಫಲ ಕೊಡುವಂತ ಏನ್ ಮಾಡ್ತಾರಂತ ಅಲ್ಲಿ ಹಿಂಗ್ ಮಾಡ್ತಾರೆ. ಏನಕ್ಕೆ ಅಂತಂತೆ, ಏನಾಗ್ಲಿ ಅದು ಇನ್ನೂ ಫಲಗಳೇ ಮಾಡ್ಲಿ ಅದು ಕೊಡ್ಲಿ ಅಂತ. ನಮ್ಮ ಒಂದು ತಾಳ್ಮೆಯನ್ನ ದೇವ್ರಿಗೆ ಮಾಡ್ತಾರೆ ಸಿದ್ಧಿಗೆ ತರದಕ್ಕೋಸ್ಕರ ಏನ್ ಮಾಡ್ತಾರೆ, ಎಲ್ಲಾ ರೀತಿ ಏನ್ ಮಾಡ್ತಾರೆ ಪರ್ಮಿಷನ್ ನಮ್ಮ ಜೀವಿತದಲ್ಲಿ ಮಾಡ್ತಾ ಇದ್ರು. ಏನಂದ್ರೆ ದೇವ್ರ ಆಜ್ಞೆಗಳನ್ನ ಕೈಗೊಂಡು ನಡೀತಿರೋ ಇಲ್ಲ ಅಂತ. ಏನ್ ದೇವ್ರ ಆಜ್ಞೆ ಕೈಗೊಂಡು ನಡೆಯೋದಿಲ್ಲ, ಈ ಅಧ್ಯಾಯ ನೋಡ್ಬೇಕಾದ್ರೆ ದೇವ್ರ ಆಜ್ಞೆ ಕೈಗೊಂಡು ನಡೆಯುತ್ತಂದ್ರೆ ಯಜ್ಞದ ಕುರಿಯಾದ ಎಲ್ಲೋಗ್ತಾವ ಇನ್ನೇನ್ ಮಾಡುದು ಹಿಂಬಾಲಿಸೋದು. ಅದರ ಈ ಬಾಬಿಲೋನ್ನ ಬಿಟ್ಟು ಏನ್ ಮಾಡೋದು, ಅದರ ನಿತ್ಯವಾದ ಸುವಾರ್ತೆಗೆ ಕಿವಿ ಕೊಟ್ಟು ಅದ್ರ ಪಕ್ಕ ನಾವೇನ್ ಮಾಡೋದು ನಡೆಯೋದು. ಆಮೇಲೆ ಯೇಸು ಕ್ರಿಸ್ತನ ಮೇಲಿರಂತ ನಂಬಿಕೆ, ನಮ್ಮ ನಂಬಿಕೆ ಯಾರ ಮೇಲೆ ಇರ್ಬೇಕು, ಪ್ರಭು ನಮ್ಮ ರಕ್ಷಕನಾಗಿರಂತ ಯೇಸು ಕ್ರಿಸ್ತನ ಮೇಲೆ ಏನಾಗಿರ್ಬೇಕು ನಮ್ಗೆ ನಮ್ ನಂಬಿಕೆ ಇರ್ಬೇಕು. ಅದಕ್ಕೆ ಇವಾಗ ದೇವ್ರು ನಮಗ್ ಕೊಟ್ಟಿರಂತ ಒಂದು ಏನ್ರಿ ಆಜ್ಞೆಗಳು ಅಂತಂದ್ರೆ, ಒಂದು ಅವಳನ್ನು ಬಿಟ್ಟು ಏನ್ ಮಾಡ ನೀನು ಹೊರಗಡೆ ಬಾ. ಆಮೇಲೆ ಕೀರ್ತನೆ 55 ಹೇಳ್ತಾರಲ್ಲ, ಯಜ್ಞದ ಮುಖಾಂತರ ಒಡಂಬಡಿಕೆ ಮಾಡಿರಂತ ನನ್ನ ಜನಗಳು ಏನ್ ಮಾಡಿ ನೀವು ಒಟ್ಟಿಗೆ ನನ್ನ ಹತ್ತಿರಕ್ಕೆ ಬರ ಮಾಡಿರಿ. ಓದಿ ಕೀರ್ತನೆ 55.
ನನ್ನೊಡನೆ ಯಜ್ಞದ ಮೂಲಕ ಒಡಂಬಡಿಕೆಯನ್ನು ಮಾಡಿಕೊಂಡ ನನ್ನ ಭಕ್ತರನ್ನು ನನ್ನ ಬಳಿಗೆ ಕರಕೊಂಡು ಬನ್ನಿರಿ ಎಂದು ಆಜ್ಞಾಪಿಸುತ್ತಾನೆ.
ಭಕ್ತರನ್ನು ಕರ್ಕೊಂಡು ಬಂದಿರಿ, ಎಲ್ಲ ಕರ್ಕೊಂಡ್ಬನ್ರಿ, ಬಾಬಲನ್ನ ಏನ್ ಮಾಡ್ರಿ ಕರ್ಕೊಂಡು ಬನ್ರಿ. ಯಾಕಂದ್ರೆ ನ್ಯಾಯ ತೀರ್ಪಿನ ಕಾಲ ಏನಾಯ್ತೋ ಸಮೀಪವಾಯ್ತು. ಅದರ ಇದರಲ್ಲಿ ನಮ್ಮ ತಾಳ್ಮೆ ಏನ್ ಮಾಡ್ತಾರೆ, ದೇವ್ರು ನಮ್ಗೆ ಪರೀಕ್ಷೆ ಮಾಡ್ತಾರೆ. ಅದರ ಕರ್ತನಲ್ಲಿ ಪ್ರೀತಿಯ ಸೋದರಗಳೇ, ಯೇಸು ಕ್ರಿಸ್ತು ಯಾವ ತರ ಸತ್ಯಕ್ಕಾಗಿ ದೇವ್ರ ಸಿದ್ಧ ಮಾಡೋಕ್ಕೋಸ್ಕರ ತಮ್ಮ ಪ್ರಾಣೇ ಕೊಡಕ್ಕೆ ಸಿದ್ಧವಾಗಿದ್ರು, ಆಯ್ತಾ ದೇವ್ರ ಮಕ್ಳು ಏನಾಗಿರ್ಬೇಕಂದ್ರೆ ಸತ್ಯಕ್ಕೋಸ್ಕರ ದೇವ್ರಿಗೋಸ್ಕರ ನಾವೇನಾಗಿರ್ಬೇಕು ಅಂದ್ರೆ ನಾವು ಬಾಳಂಗ ಏನಾಗಿರ್ಬೇಕು ಇರ್ಬೇಕಲ್ರ. ದೇವರು ವಾಕ್ಯಗಳನ್ನ ಆಶೀರ್ವದಿಸ್ಲಿ. ಅಂದ ನೋಟ್ಸ್ಗಳನ್ನ ಓದಿ, ಏನ ಡೌಟ್ ಇತ್ತು ಅಂದ್ರೆ ನೀವು ಖಂಡಿತವಾಗಿ ಕೇಳಿ, ಅದನ್ನೇ ಮಾಡೋದು ಖಂಡಿತವಾಗ ನಾವು ಅದಕ್ಕೆ ಪ್ರಶ್ನೆಗಳಿಗೆ ಉತ್ತರಗಳನ್ನ ನೋಡೋಣ. ದೇವರು ವಾಕ್ಯಗಳನ್ನ ಆಶೀರ್ವದಿಸ್ಲಿ.